ಕೇಳೋದೊಂದು ಕಷ್ಟ, ತಿಳ್ಕೊಂಡ್ಮೇಲೆ ಅದು ಎಕ್ಸ್ಪ್ಲೈನ್ ಮಾಡೋದು ಮತ್ತೊಂದು ಕಷ್ಟ. ಅದಕ್ಕೆ ಭಗವದ್ಗೀತೆ ಎರಡು ಕೆಲಸ ಒಟ್ಟೊಟ್ಟಿಗೆ ಮಾಡ್ತಾ ಹೋಗು. ದೇವರು ಅಂದರೆ ಯಾರು ಅಂತ ಹೇಳ್ತಾ ಅವನ ವೈಭವವನ್ನು ತಿಳಿಸ್ತಾ ಅಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಅಲ್ಲಲ್ಲೇ ಸ್ಪಷ್ಟ ಉತ್ತರವನ್ನು ಕೊಡೋದ್ರಿಂದ ಯಾವ ಗೊಂದಲಕ್ಕೂ ಅವಕಾಶ ಇರೋದೇ ಇಲ್ಲ. ಅದು ದೇವರ ಬಗ್ಗೆ ತಿಳ್ಕೊಳ್ತಕ್ಕಂಥ ಒಂದು ಸ್ಪಷ್ಟವಾಗಿರತಕ್ಕಂಥ ನಿರೂಪಣೆ ಪರಮಾತ್ಮ ಮುಂದುವರೆಸ್ತಾನೆ. ಅರ್ಜುನ, ಸರ್ವಭೂತಾನಿ ಕೌಂತೇಯ ಪ್ರಕೃತಿಂಗ್ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನೆ ಕಲ್ಪಾದವು ವಿಸೃಜಾಮ್ಯಹಂ. ತನ್ನ ಮಹಿಮೆ ವಿಸ್ತಾರ ಮಾಡ್ತಾ ಹೋಗ್ತಾನೆ. ನಾನು ಭೂತಭಾವನ ಅಂತ ಹೇಳಿದನಲ್ಲ, ಭೂತಗಳನ್ನು ಸೃಷ್ಟಿ ಮಾಡ್ತೇನೆ, ಭೂತ ಇರುವಿಕೆ ತಂದುಕೊಡ್ತೇನೆ ಅಂತ ಹೇಳಿದನಲ್ಲ, ಅದು ವಿವರಣೆ ಮಾಡ್ತಾ ಇದ್ದಾನೆ. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ. ಅರ್ಜುನ, ಸರ್ವಭೂತಗಳು ಎಕ್ಸೆಪ್ಷನ್ನೇ ಇಲ್ಲ ಎಂದು ತಿಳ್ಕೋಬೇಕು. ಒಂದು ಎಕ್ಸೆಪ್ಷನ್ನು ಇಲ್ಲ, ಎಲ್ಲ ಭೂತಗಳು ಕೂಡ ಮಾಮಿಕಾಂ ಪ್ರಕೃತಿಂ ಯಾಂತಿ. ಯಾವಾಗ ಕಲ್ಪಕ್ಷಯೇ, ಈ ಕಲ್ಪ ಮುಗಿದಾಗ, ಈ ಕಲ್ಪ ಮುಗಿದಾಗ ಅಂದ್ರೆ ಪ್ರಳಯ ಕಾಲ ಬಂದಾಗ ಎಲ್ಲ ಪ್ರಾಣಿಗಳು ಕೂಡ ಮಾಮಿಕಾಂ ಪ್ರಕೃತಿಂ ಯಾಂತಿ, ಪ್ರಕೃತಿಯಲ್ಲಿ ಲಯ ಹೊಂದುತ್ತವೆ ಅಂತ ಹೇಳಿದ್ದಾರೆ. ಪ್ರಕೃತಿಯಲ್ಲಿ ಲಯ ಹೊಂದುತ್ತವೆ. ಮಣ್ಣಿನ ಗಡಿಗೆ ಮಾಡಿದ, ಗಡಿಗೆ ಒಡೀತು, ಏನಾಗುತ್ತದು? ಮಣ್ಣಾಗಿಬಿಡುತ್ತೆ. ಕಬ್ಬಿಣದ ಪದಾರ್ಥ ಮಾಡಿದ್ದ, ಒಡಗೋಯ್ತು, ಕೊನೆ ಕಬ್ಬಿಣ ಆಗತ್ತೆ. ಅದು ಏನು ಯಾವುದರಿಂದ ಸೃಷ್ಟಿಯಾಗುತ್ತೋ ಅದು ವಾಪಸ್ ಹೋಗುತ್ತೆ. ಇವತ್ತು ಪ್ರಕೃತಿಯಿಂದ ಎಲ್ಲ ಸೃಷ್ಟಿಯಾಗಿದೆ, ಪ್ರಕೃತಿಯಲ್ಲಿ ನಾಶ ಹೊಂದುತ್ತೆ. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ. ಎಲ್ಲಾ ಭೂತಗಳು ಕೂಡ, ಎಲ್ಲಾ ಪ್ರಾಣಿಗಳು, ಜಡವೇ ಇರಬಹುದು, ಚೇತನವೇ ಇರಬಹುದು, ಕೊನೆಗೆ ಮಾಮಿಕಾಂ ಪ್ರಕೃತಿಂ ಯಾಂತಿ, ಪ್ರಕೃತಿಯನ್ನು ಸೇರುತ್ತವೆ. ಇವತ್ತು ನಾವೇ ಗೊತ್ತು, ಬರೀ ಪ್ರಕೃತಿ ಹೋಗುತ್ತೆ ಅಷ್ಟೇ ಗೊತ್ತು. ಆದರೆ ಪ್ರಕೃತಿ ಯಾರ ಅಧೀನದಲ್ಲಿದೆ ಅಂದ್ರೆ ಪರಮಾತ್ಮ ಹೇಳ್ತಾನೆ, ಮಾಮಿಕಾಂ ನನ್ನ ಪ್ರಕೃತಿಯಲ್ಲಿ ಸೇರ್ತಾ ಇದೆ ಅಂತ ಹೇಳಿದ. ಅಂದ್ರೆ ನನ್ನ ಅಧೀನವಾದ, ನನ್ನ ಮನೆ ಅಂದ್ರೆ ಏನು? ನನಗೆ ಸೇರಿದ ಮನೆ. ನನ್ನ ಪ್ರಕೃತಿ ಅಂದ್ರೇನು? ನನ್ನ ಅಧೀನವಾದ ಪ್ರಕೃತಿ. ಆ ಪ್ರಕೃತಿ ನನ್ನ ಕೈಯಲ್ಲಿದೆ, ಅವೆಲ್ಲ ಹೋಗಿ ಸೇರಿಬಿಡುತ್ತೆ ಅಂತ ಹೇಳಿದ. ಇದು ಲಯದ ಕ್ರಮ. ಇದು ಎಲ್ಲಾ ಪ್ರಾಣಿಗಳು ಕಲ್ಪದ ಕೊನೆಗೆ ಪ್ರಳಯ ಕಾಲದೊಳಗೆ ನಾಶ ಹೊಂದಿ ಅವು ಶೂನ್ಯ ಆಗೋದಿಲ್ಲ, ಜಡ ಪ್ರಕೃತಿಯಲ್ಲಿ ಎಲ್ಲವೂ ಸೇರಿಕೊಂಡು ಬಿಡುತ್ತೆ. ಆ ಜಡ ಪ್ರಕೃತಿಯ ಅಭಿಮಾನಿದೆ ಅಂತ ಸಾಕ್ಷಾತ್ ಮಹಾಲಕ್ಷ್ಮಿ. ಆಕೆ ಯಾರ ಕೈಯಲ್ಲಿದ್ದಾಳೆ ಅಂದ್ರೆ ನನ್ನ ಕೈಯಲ್ಲಿದ್ದಾಳೆ ಅಂತ ಪರಮಾತ್ಮ ಹೇಳಿ. ಇದನ್ನ ವಿಜ್ಞಾನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಬರೀ ನೇಚರ್ ನೇಚರ್ ಅಂತಾರೆ ಹೊರತು ನೇಚರ್ಗೊಬ್ಬ ಸ್ವಾಮಿ ಇದ್ದಾನೆ ಅನ್ನೋ ಕಾನ್ಸೆಪ್ಟ್ ಅನ್ನು ಭಗವದ್ಗೀತೆ ಹೇಳುತ್ತೆ. ಯಾವುದೇ ನೇಚರ್ ಇಂಡಿಪೆಂಡೆಂಟ್ ಅಲ್ಲ, ಮೇಲೆ ಭಗವಂತ ನಿಯಂತ್ರಣ ಮಾಡಲೇಬೇಕಾದ. ಅದಕ್ಕಾಗಿ ನನ್ನ ಪ್ರಕೃತಿ ಅಂತ ಹೇಳಿದ. ಈ ಮಾತು ಹಿಂದೊಮ್ಮೆ ಉಪಯೋಗಿಸಿದ್ದಾನಾಗಲೇನೆ ಏಳನೇ ಅಧ್ಯಾಯದೊಳಗೆ. ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಅಂತ ಹೇಳಿದ್ದ. ಇದು ನನಗೆ ಸೇರಿದ ಮಾಯೆ. ಮಾಯಾ ಅಂದ್ರೆ ಮಹಾಲಕ್ಷ್ಮಿ ಅಂತ ಅರ್ಥ. ಇಲ್ಲಿ ಪ್ರಕೃತಿ ಅಂದ್ರೆ ಮಹಾಲಕ್ಷ್ಮಿ ಅಂತ ಅರ್ಥ. ಪ್ರಕೃತಿ ಜಡ ಪ್ರಕೃತಿ ಅಂತ ಒಂದಿದೆ, ಅದಕ್ಕೆ ಅಭಿಮಾನಿ ದೇವತೆ ಇದ್ದಾಳೆ, ಆಕೆಗೆ ಮಹಾಲಕ್ಷ್ಮಿ ಅಂತ ಕರೀತಾರೆ. ಆ ಚೇತನ ಪ್ರಕೃತಿ ಅಂತ. ಇದೆಲ್ಲ ವಿಶ್ಲೇಷಣೆ ಮಾಡಿ ತಿಳ್ಕೋಬೇಕು ನಾವು. ಕಾರ್ ಬಂತು, ಕಾರ್ ಬಂತು ಅಂತ ಹೇಳ್ತಾರೆ. ಕಾರು ಬೇರೆ, ಕಾರೊಳ ಕೂತ ವ್ಯಕ್ತಿ ಬೇರೆ. ಕಾರ್ ಬೇರೆ, ಕಾರೊಳ ಕೂತ ವ್ಯಕ್ತಿ ಬೇರೆ. ತಬರಿ ಕಾರ್ ಬಂತು ಅಷ್ಟೇ ಮಾತಾಡ್ತೇವೆ, ಬಸ್ ಹೋಯ್ತು, ಕಾರ್ ಬಂತು ಅಂತ ಮಾತಾಡ್ತೇವೆ. ಇಲ್ಲಿ ಪ್ರಕೃತಿಯಲ್ಲಿ ಸೇರಿ, ಬರೀ ಪ್ರಕೃತಿಯಲ್ಲಿ ಸೇರೋದಿಲ್ಲ, ಪ್ರಕೃತಿಯ ಒಳಗೆ ಅಂತ ಹೇಳಿದ. ಹುಡುಗ ಕ್ಲಾಸ್ಗೆ ಹೋಗ್ತಾನೆ, ಕ್ಲಾಸ್ ಜಡ ಪದಾರ್ಥದ ಕ್ಲಾಸ್ ಅಲ್ಲ. ಅಲ್ಲಿ ಮೇಷ್ಟು ಕ್ಲಾಸ್ ತಗೋತಾರೆ, ಕ್ಲಾಸ್ ಮೇಷ್ಟು ತಗೋ ಕ್ಲಾಸೇ ಆಗೋದಿಲ್ಲ, ಅದು ಮೇಷ್ಟು ತಗೊಂಡ ಕ್ಲಾಸ್ ಆಗುತ್ತೆ. ತತ್ವಗಳು, ತತ್ವಕ್ಕೆ ಅಭಿಮಾನಿ ದೇವತೆಗಳು ಅಂತ ಕರೀತಾರೆ. ಮನೆ ನೋಡಿದ ತಕ್ಷಣ ಇದು ಓನರ್ ಯಾರು ಅಂತ ಹೇಗೆ ಕೇಳ್ತಾರಲ್ಲ ಹಾಗೆ, ವೆಹಿಕಲ್ ನೋಡಿದ ತಕ್ಷಣ ಡ್ರೈವರ್ ಯಾರು ಅಂತ ಕೇಳೋ ಹಾಗೆ, ಪ್ರತಿಯೊಂದು ಜಡ ವಸ್ತುವಿಗೂ ಕೂಡ ಒಂದು ನಿಯಂತ್ರಣ ಮಾಡತಕ್ಕಂತಹ ಶಕ್ತಿ ಇದೆ, ಅದರ ಅಭಿಮಾನಿ ದೇವತೆ ಅಂತ ಕರೀತಾರೆ. ಅದಿಲ್ಲದ ಜಗತ್ತಿನಲ್ಲಿ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು. ಆಶ್ಚರ್ಯ ಅಂದ್ರೆ ಇದು ಶಾಸ್ತ್ರಕ್ಕೆ ಅಪ್ಲೈ ಮಾಡಿಕೊಂಡಿಲ್ಲ ಜನಗಳು. ಮಧ್ವಾಚಾರ್ಯರ ಭಾಷ್ಯದೊಳಗೆ ಅದು ವಿವರವಾಗಿ ಹೇಳ್ತಾ ಬರುತ್ತಾರೆ. ಉಪನಿಷತ್ತುಗಳಲ್ಲಿ ಬಂದಿದೆ, ಅದನ್ನು ವಿವರವಾಗಿ ಜೋಡಿಸ್ತಾ ಹೋಗೋದು ಮಧ್ವ ಭಾಷ್ಯದ ಒಂದು ಹಿರಿಮೆ. ಅವ್ರು ಹೇಳ್ತಾರೆ, ತತ್ವಾಭಿಮಾನಿ ದೇವತೆಗಳ ಅಧೀನದಲ್ಲಿದೆ. ಆಫೀಸಲ್ಲಿ ಕೂತಿರ್ತಾನೆ, ಯಾರೋ ಬರ್ತಾರೆ ಮನೆಗೆ ಹೋಗೋಣ, ಕ್ಲಾಸಲ್ಲಿ ಕೂತಿರ್ತಾನೆ, ಫ್ರೆಂಡ್ ಬರ್ತಾನೆ, ಕ್ಲಾಸ್ ಮೂಲ ಇರುತ್ತೆ ಅವನಿಗೆ, ಕಿಡಿಕೆ ಬಾಬಾ ಹೋಗೋಣ ಅಂತ ಕರೀತಾನೆ, ಬರಗಿಲ್ಲ ನಿಂತ ಇದ್ದಾನೆ, ಮೇಷ್ಟ್ ಇಲ್ಲೇ ಇದ್ದಾನೆ ಅಂತ ಹೇಳ್ತಾನೆ. ನೋಡಿ, ಕ್ಲಾಸ್ ಇದೆ, ಕಂಟ್ರೋಲ್ ಮಾಡೋ ಮೇಷ್ಟ್ರಿದ್ದಾನೆ, ಕ್ಲಾಸಿಂದ ಹೊರಬರೋ ಸುಲಭ. ಅವನ ಅನ್ವಿತಿ ಅವನಿದ್ದಾನೆ, ಈಗ ಬರಲಿಕ್ಕಾಗೋದಿಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ, ಬಸ್ ಹೋಗ್ತಿರುತ್ತೆ, ನಿಲ್ಬೇಕಾಗಿ ತಕ್ಷ ಹಾರಿಬಿಟ್ರೆ ಕೈಕಾಲು ಮುರ್ಕೋತಾನೆ ಅಷ್ಟೇ. ನಿಲ್ಲಿಸು ನಿಲ್ಲಿಸು ಅಂತ ಕೇಳ್ತಾನೆ, ಬಸ್ ನಿಲ್ಲ ಡ್ರೈವರ್ಗೆ ತಕ್ಷಣ ನಿಲ್ಲಿಸಿಬಿಡ್ತಾರೆ. ಬಸ್ ಇದೆ, ಅದು ನಿಯಮನ ಮಾಡೋ ವ್ಯಕ್ತಿ ಇದ್ದಾನೆ. ಇದನ್ನ ಅರ್ಥ ಮಾಡಿಕೊಂಡ ಮೇಲೆ, ಬಸ್ ನೋಡಿದ್ವಿ, ಆ ಕಡೆ ನೋಡಿದ್ವಿ, ಆಗ ನಮಗೆ ಮಳೆ ಬರೋದು ನೋಡ್ತೇವಾಗ, ಓಹೋ ಮಳೆ ಅದೇ ಬರ್ತಾ ಇಲ್ಲ, ಒಬ್ಬನು ಸುರಿಸ್ತಾ ಇದ್ದಾನೆ ಅಂತ ಹೇಳಿದ್ದಾರೆ. ಸಣ್ಣ ಮಕ್ಕಳಿಗೆ ಟ್ಯಾಪ್ ನೀರು ಅದೇ ಬರುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಇವರಿಗೆ ಗೊತ್ತು, ಓಹೋ ಇವತ್ತು ಯಾಕೋ ಬಿಟ್ಟಿಲ್ಲ ಅವನು, ಒಂಚೂರು ಬಿಟ್ಟಿಲ್ಲ ಅವನು, ನೀರು ಬಿಟ್ಟು ಟ್ಯಾಪ್ ಬಿಡೋನು ಬಿಟ್ಟಿಲ್ಲ, ಯಾಕೋ ಬಿಟ್ಟಿಲ್ಲ ನೋಡೋಣ ಅಂತ ಕಾಂಟೆಂಟ್. ಇವರಿಗೆ ಸಣ್ಣ ಹುಡುಗನಿಗೆ ಗೊತ್ತಿಲ್ಲ, ಆ ಟ್ಯೂಬ್ವೆಲ್ಲೇ ನೀರು ಬರುತ್ತೆ ಅಂತ ಅವನ ಕಾನ್ಸೆಪ್ಟ್. ಅವನು ಬಿಟ್ಟೆ ಬರುತ್ತೆ, ಇಲ್ಲ ಹೋದ್ರೆ ಬರೋದಿಲ್ಲ ಅಂತ ಇನ್ನೊಂದು. ಅವ್ನು ಯಾವಾಗ ಬಿಡ್ತಾನೆ? ಟ್ಯಾಂಕ್ ಫುಲ್ ಆಗಿದ್ರೆ ಬಿಡ್ತಾರೆ, ಅವನು ಬಿಡೋದಿಲ್ಲ ಹೋದ್ರೆ. ಟ್ಯಾಂಕ್ ಫುಲ್ ಆಗಿ ಕರೆಂಟ್ ಬೇಕಿಲ್ಲ, ಅವನು ಬಿಡೋಕ್ಕೆ ಸಾಧ್ಯ ಇಲ್ಲ. ಒಂದಕ್ಕೊಂದು ಲಿಂಕ್ ಅದು. ಅದೇ ರೀತಿಯೇ ಮಳೆ ರೋಗನ ಬಿಡಬೇಕು. ಮಳೆ ರೋಗನ ಬಿಡ್ತಾನೆ, ಅದಕ್ಕೆ ಇಂದ್ರದೇವರು ಅದಕ್ಕೆ ನಿಯಾಮಕರು. ಇಂದ್ರದೇವ ಯಾವಾಗ ಬಿಡ್ತಾರೆ? ಟ್ಯಾಂಕ್ ಫುಲ್ ಆಗಿರ್ಬೇಕು, ಅವಳ ಟ್ಯಾಂಕ್ ಈ ಮಧ್ಯೆ ಮೋಡಗಳೆಲ್ಲ ಹುಲ್ಲಿರಬೇಕು. ಮೋಡಗಳು ಹುಲ್ಲಾಗಬೇಕಾದ್ರೆ ಸೂರ್ಯ ಎಳ್ಕೋಬೇಕು ನೀರನ್ನ, ಅದು ಕರೆಂಟ್ ಫಿಲಪ್ ಮಾಡೋದು ಬೇರೆ, ಡೆಲಿವರಿ ಕೊಡೋದು ಬೇರೆ. ಸಕ್ ಮಾಡಬೇಕಾದ್ರೆ ಸೂರ್ಯ ಸಕ್ ಮಾಡ್ತಾ ಹೋಗ್ತಾನೆ, ಸೂರ್ಯ ಸಕ್ ಮಾಡ್ತಾನೆ, ಇಂದ್ರ ಅನ್ನ ಬಿಡ್ತಾನೆ, ಮೇಘಗಳ ಕ್ಯಾರಿಯರ್ ಎಲ್ಲ ಕಡೆ ಹೊತ್ಕೊಂಡು ಬರ್ತಾ ಇರುತ್ತೆ. ಅದು ನೀರು ಬೀಳಕ್ಕೆ ಶುರುವಾಗುತ್ತೆ. ಆ ಸಕ್ ಮಾಡೋ ವ್ಯವಸ್ಥೆಗೆ ದುಡ್ಡು ಕೊಡೋರು ಯಾರು? ನೀರು ಬಿಡೋದೇ ದುಡ್ಡು ಕೊಡೋರು ಯಾರು? ಅದೇ ರೀತಿ ಕರೆಂಟ್ ದುಡ್ಡು ಕೊಡೋರು ಯಾರು? ಅದಕ್ಕೆ ಸರ್ಕಾರ ಇದೆ. ಆ ಸರ್ಕಾರ ಭಗವಂತ ಕೂತು ಎಲ್ಲರೂ ನಿಯಂತ್ರಣ ಮಾಡ್ತಕ್ಕಂಥ ಭಗವಂತ ಮೇಲೆ ಕೂತಿದ್ದಾನೆ. ಅದಕ್ಕೆ ಭೂತಭಾವರ ಅಂತ ಪರಮಾತ್ಮನಿಗೆ. ಸರ್ಕಾರ ಸಂಬಳ ಕೊಡೋದಿಲ್ಲ ಅಂದ್ರೆ ಅವನು ಮನೆಗೆ ಹೋಗ್ತಾನೆ. ಯಾಕೆ ನೀರು ಬಿಡ ಸಂಬಳನ ಕೊಡ್ತಿಲ್ಲ 3 ತಿಂಗಳಿಂದ, ನಾನು ಯಾಕೆ ನೀರು ಬಿಡಲಿ ಅಂತಾನು? ಸಂಬಳನ ಕೊಟ್ಟು ನೀವು ಕೊಡ್ತೀರಾ ಅಂದ್ರೆ ಒಬ್ಬನಿಗೆ ಸರ್ಕಾರ ಕೊಡುತ್ತೆ, ಒಬ್ಬೊಬ್ಬನ ಸಂಬಳ ಕೊಟ್ಟರೆ ಗತಿಯರಾಗಬೇಕು ಅವರಿಗೆ, ಸಾಧ್ಯನೇ ಇಲ್ಲ. ಇವನು 2 ರೂಪಾಯಿ 3 ರೂಪಾಯಿ ಕೊಟ್ಟರೆ ಬಿಡ್ಲಕ್ಕೆ ಆಗೋದಿಲ್ಲ ಅವನಿಗೆ. ಸರಿಯಾದ ವ್ಯವಸ್ಥೆ ಆಗಿದೆ ಅಂದ್ರೆ ಯಾವ ವ್ಯಕ್ತಿ ಕೂಡ ಕೆಲಸ ಮಾಡಬೇಕಾದ್ರೆ ಜಡ ಪದಾರ್ಥ ಕೆಲಸ ಮಾಡೋದಿಲ್ಲ, ಒಬ್ಬ ದೇವತೆ ಬೇಕು. ದೇವತೆ ಸುಮ್ಮನೆ ಮಾಡೋದಿಲ್ಲ, ಒಬ್ಬ ನಿಯಂತ್ರಣವನ್ನ ವ್ಯಕ್ತಿ ಇರಬೇಕು. ಅವನೇ ಮಾತ್ರ ಏನು ಯಾರು ಹೇಳಬೇಕಾಗಿಲ್ಲ, ಅವನು ಇಂಡಿಪೆಂಡೆಂಟ್. ಅದು ಭಗವಂತನ ಚಿತ್ರ. ಅರ್ಜುನ ಪ್ರಳಯ ಕಾಲದೊಳಗೆ ಎಲ್ಲವನ್ನು ಲಯ ಮಾಡದವನು ನಾನು ಅಂತ ಹೇಳಿದ. ಅದೇ ರೀತಿಯಲ್ಲಿನೇ ಕಲ್ಪಾದು ಪುನಃ ಉಸಿರುಜಾಮೀತಾನ್, ನಾನು ಕಲ್ಪ ಸೃಷ್ಟಿಯಾಗತ್ತಲ್ಲ ಮತ್ತೆ, ಈಗ ಸೃಷ್ಟಿ ಮಾಡೋದು ನಾನೇನೆ ಮತ್ತೆ. ಎಂಥ ಮ್ಯಾಜಿಕ್ ಇದು! ನಾವು ನೋಡಿ, ಮನೆ ಒಂದು ಬಂಗ ತರ್ತಾನೆ, ಒಡೆದೋಗ್ಬಿಡುತ್ತೆ, ಮಾಡಕ್ ಬರೋದಿಲ್ಲ ಅವನಿಗೆ. ಒಡೆದೋಗ್ತು ಹೊಡ್ತಾ ಇರುತ್ತೆ ಪಾಪ, ಸಮಾಧಾನ ಮಾಡ್ಕೊಂಡು ಹೋಗ್ತಾ ಇರ್ತಾನಪ್ಪ, ಏನು ಮಾಡಾಗಿಲ್ಲ, ಒಂದು ಮಾಡಿಕೊಡ್ತೀನಿ ಅಂದ್ರೆ ಮಾಡಕ್ ಆಗೋದಿಲ್ಲ ಅವನು. ಅವನು ದಿವಸಕ್ಕೂ ಬರೋದಿಲ್ಲ, ಎಷ್ಟೊತ್ತ ಲಾಗಾಗಿಬಿಡುತ್ತೆ. ಅವನು ಮಾಡಿಬಿಡ್ತಾನ. ಇವನು ಕೊಂಡ್ಕೊಳ್ಳಕ್ ಬರ್ತ ಹೊರತು ಕೊಂದು ಮಾಡಕ್ಕೂ ಬರಲಿಲ್ಲ, ಮಳೆಯಲ್ಲಕ್ಕೂ ಬರಲಿಲ್ಲ. ದೇವ್ರು ಹಾಗಲ್ಲ, ಪ್ರಳಯ ಕಾಲದಲ್ಲಿ ಲಯವನ್ನು ಮಾಡ್ತಾನೆ, ಸೃಷ್ಟಿಕಾಲದಲ್ಲಿ ಸೃಷ್ಟಿಯನ್ನು ಮಾಡ್ತಾನೆ. ವಿಶ್ವಜಾಮಿ ಪುನಃ ಪುನಃ ಮತ್ತೆ, ಪ್ರತಿಕಲ್ಪದಲ್ಲೂ ಸೃಷ್ಟಿ, ಪ್ರತಿಕಲ್ಪದಲ್ಲೂ ಲಯ. ಪರಮಾತ್ಮನ ಸಾಮರ್ಥ್ಯ ನೋಡಬೇಕು. ಪ್ರತಿಕಲ್ಪದಲ್ಲೂ ಸೃಷ್ಟಿ, ಪ್ರತಿಕಲ್ಪದಲ್ಲೂ ಲಯ. ಎಷ್ಟು ವೆರೈಟಿ ಸೃಷ್ಟಿ ಮಾಡ್ತಾನೆ ಗೊತ್ತಾ ಪರಮಾತ್ಮ? ಸಾಮಾನ್ಯವಾಗಿ ಮಾಡಬೇಕಾದ್ರೆ ಬೋರ್ ಆಗುತ್ತೆ ಮನುಷ್ಯನಿಗೆ, ಏ ದಿವಸ ಯಾರು ಮಾಡಬಂದು ಬಿಡ್ತಾರೆ. ಈ ವ್ರತ ಅಂತೂ ದಿವಸ ವ್ರತದಾರಿಗೆ ಮಾಡಬೇಕು, ಅಯ್ಯೋ ದಿವಸ ಅದೇ ಗೋಳು ಯಾರು ಮಾಡ್ತಾರೆ ಅಂದ್ಕೊಂಡ್ಬಿಡ್ತಾನೆ. ಪಾಪ, ಹೇಗೆ ಮಾಡೋ ಯೋಚನೆ ಮಾಡ್ತಾನೆ. ಇಷ್ಟು ಯೋಚನೆ ಮಾಡ್ತೇವಲ್ಲ, ಎಂಥ ಪರಮಾತ್ಮ! ಪ್ರತಿ ಕಲ್ಪದಲ್ಲೂ ಆರಂಭದಲ್ಲಿ ಸೃಷ್ಟಿ, ಕೊನೆಯಲ್ಲಿ ಲಯ, ಮಧ್ಯದಲ್ಲಿ ಸ್ಥಿತಿ. ಇದನ್ನು ಮಾಡ್ತಾನಲ್ಲ, ಎಂಥ ಸಾಮರ್ಥ್ಯ ಇರಬೇಕು ದೇವರಿಗೆ! ಇದು ಆಟೋಮೆಟಿಕ್ ಆಗುತ್ತೆ ಅಂದ್ರೆ ಬುದ್ಧಿ ಇಲ್ಲ ಅಂತ ತಿಳ್ಕೋದು. ಆಟೋಮೆಟಿಕ್ ಎಂದೆಂದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿತ್ಯ ಜೀವನದಲ್ಲಿ ಆಟೋಮೆಟಿಕ್ ಆಗುತ್ತೆ ಅಂದ್ರೆ ಬಿಡಿ, ಯಾರಾದ್ರೂ ಕೂಡ ಇಲ್ಲಿ ದುಡ್ಡಿರ್ತಾನೆ, ಪರಸಿಟ್ರೆ ಇರೋದಿಲ್ಲ. ಆಮೇಲೆ ಹೇಳ್ತಾನೆ, ಇವನು ಯಾರೋ ತಗೊಂಡು ಹೋಗ್ತಾ ಇರ್ತಾನೆ, ಏನೇ ತಗೊಂಡು ಹೋಗ್ತಿ ಇಲ್ಲ ಸರ್, ಆಟೋಮೆಟಿಕ್ ನಾನು ಜೋಬಿ ಬಂತು ಅಂದ್ಬಿಡಿ ಹೇಳುತ್ತೆ. ಹೌದಾದ್ರೆ ಹೋಗ್ತೀವ ಪಟ್ಟ ಅಂತ ಆಗ್ತಾನೆ, ಕಳ್ಳ ಅಂತ ಹೇಳ್ತಾನೆ. ಅದು ಯಾಕೆ ಒಪ್ಪಿಕೊಂಡಿಲ್ಲ ಆಟೋಮೆಟಿಕ್ ಆಗಿ ನೀವು ಕೇಳಿದ್ರೆ, ಅದ್ಯಾಕೆ ಹೋಗುತ್ತೆ ಆಟೋಮೆಟಿಕ್ ಪರ್ಸ್ ಅಂತ ಕೇಳ್ತಾನೆ. ಆಟೋಮೆಟಿಕ್ ಪರ್ಸ್ ಹೋಗೋದಿಲ್ಲ ಅಂದಮೇಲೆ ಜಗತ್ ಆಟೋಮೆಟಿಕ್ ಯಾಕೆ ತಿರುಗುತ್ತೆ ಆಗಿದ್ರೆ? ಸೂರ್ಯ ಆಟೋಮೆಟಿಕ್ ಆಗಿ ಹೇಗೆ ಹೋಗ್ತಾನೆ? ಇಲ್ಲ, ನಿಯಮನ ಮಾಡೋ ಶಕ್ತಿ ಒಂದು ಇದ್ದೇ ಇದೆ. ಇವತ್ತೇನಾದ್ರೂ ನಾವು ಒಬ್ಬ ವ್ಯಕ್ತಿ ಬೇಕಿಲ್ಲ ಅದಷ್ಟು ಕದೇ ಕೆಲಸ ಮಾಡುತ್ತೆ ಅಂದ್ರೆ ಜಗತ್ತು ಹಾಳಾಗಿ ಹೋಗ್ತಿತ್ತಷ್ಟೇ, ಅದಷ್ಟು ಕದೇ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿ ಸ್ಟೇಜಲ್ಲೂ ಬೇಕು. ಇವತ್ತು ಕಂಪ್ಯೂಟರ್ ಬಂದಿದೆ, ಕಂಪ್ಯೂಟರ್ ಆಪರೇಟ್ ಮಾಡಕ್ಕೆ ಒಬ್ಬನು ಬೇಕೇ ಬೇಕು. ಮತ್ತೆ ಕಂಪ್ಯೂಟರ್ ಕೆಪಾಸಿಟಿ ಏನೇ ಇರಲಿ, ಒಬ್ಬರು ಆಪರೇಟ್ ಮಾಡಕ್ಕೆ ಬೇಕೇ ಬೇಕು. ಜನ ಕಡಿಮೆ ಬೇಕಾಗಬಹುದು ಹೊರತು ಜೀರೋ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ವ್ಯವಸ್ಥೆ ಯಾವುದೇ ಕಾಲಕ್ಕೂ ಕೂಡ ಒಂದು ಚೇತನದ ಅಧೀನದಲ್ಲೇ ಇರಬೇಕೇ ಹೊರತು ಚೇತನ ಅಧೀನವನ್ನು ಬಿಟ್ಟಿರಲಿಕ್ಕೆ ಆಗೋದಿಲ್ಲ. ಮನೇಲಿ ಎಷ್ಟೇ ಆಟೋಮೆಟಿಕ್ ಆಗಿರಲಿ, ಸ್ವಿಚ್ ಹಾಕ್ಲಿಕ್ಕೆ ಬೇಕೇ ಬೇಕು. ಮತ್ತೆ ಅವನು ಸ್ವಿಚ್ ಹಾಕ್ಲೇಬೇಕು, ನೀರು ಹಾಕಿದ್ದೆ ನಿಲ್ಲಿಸಿ ಇಲ್ಲ ಅದೇ ನಿಂತು ಹೋಗ್ಬಿಡುತ್ತೆ ಅಂತ ಹೇಳ್ತಾನೆ. ಹಾಕಬೇಕಲ್ಲ ಫಸ್ಟ್ ಅವನು, ಇಲ್ಲ ಅಲ್ಲ ಅಲ್ಲ ಅದೇ ಆನ್ ಆಗುತ್ತೆ ಅದೇ ಆಫ್ ಆಗುತ್ತೆ ಅಂದ್ರೆ ಅದೇ ಡಿಸೈನ್ ಮಾಡ್ಬೇಕಲ್ಲ ಫಸ್ಟ್ ಅವರು. ಆತರ ಡಿಸೈನ್ ಮಾಡ್ಬೇಕಾದ್ರೆ ಅವ್ನು ಬೇಕು. ಅದೇ ಆಫ್ ಆನ್ ಆದ್ರೆ ಯಾವಾಗ ಕರೆಂಟ್ ಇದ್ರೆ, ಕರೆಂಟ್ ಇದ್ರೆ ಅದೇ ಆಫ್ ಇಲ್ಲ ಆನೋ ಇಲ್ಲ. ಆಫ್ ಆನ್ ಆಗ್ಲಕ್ಕೂ ಕರೆಂಟ್ ಇರಬೇಕಲ್ಲ ಫಸ್ಟ್. ಕರೆಂಟ್ ಯಾವ ಸ್ಟೇಜಲ್ಲೂ ಆಟೋಮೆಟಿಕ್ ಅಲ್ಲ, ಮತ್ತೆ ಅದು ಯಾನು ಮಾಡ್ತಾನೆ ಇರಬೇಕಲ್ಲ. ನೀವು ಯೋಚನೆ ಮಾಡಿ, ಯಾವನೂ ವ್ಯಕ್ತಿ ಇಲ್ದೇನೆ ಅದಾಗಿ ಕೆಲಸ ಮಾಡ್ತಕ್ಕಂಥ ಜನವಸ್ತು ಏನಾದ್ರು ಇರ್ಲಿಕ್ಕೆ ಸಾಧ್ಯ ಉಂಟಾ? ಎಂದೆಂದೆಂದೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಅರ್ಥ ಮಾಡಿಕೊಂಡು ಬಿಟ್ರೆ ದೇವ್ರನ್ನ ಯಾಕೆ ಕೊಪ್ಪಲೇಬೇಕು ಅಂತ ಗೊತ್ತಾಗುತ್ತೆ. ಸರ್ವಭೂತಾನಿ ಕೌಂತೇಯ ಪ್ರಕೃತಿ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ ಪ್ರಕೃತಿ ಮಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ. ಅಲ್ಲ ಕೃಷ್ಣ, ನೀನ್ ಯಾರು ಹೆಲ್ಪ್ ತಗೋತಿ ಅಂತ ಪ್ರಶ್ನೆ ಬಂತ. ನೀನ್ ಯಾರು ಹೆಲ್ಪ್ ತಗೋತಿ, ಇಷ್ಟೆಲ್ಲ ಮಾಡ್ತೀಯಲ್ಲ, ಆಫೀಸ್ ಒಂದು ಕೆಲಸ ಆಗುತ್ತೆ. ಎಷ್ಟು ಹೆಲ್ಪ್ ಇರ್ತಾರ ಅವನಿಗೆ ಪಾಪ? ಆಫೀಸ್ ಸ್ಟಾಫ್ ಇರುತ್ತೆ, ಅಸಿಸ್ಟೆಂಟ್ಸ್ ಇರ್ತಾರೆ, ಅಟೆಂಡರ್ ಇರ್ತಾರೆ, ಎಲ್ಲಾ ಸ್ಟಾಫು ಅವನಿಗಿರುತ್ತೆ. ಬಿಲ್ಡಿಂಗ್ ಇರುತ್ತೆ, ಯಾವ್ದೇ ಇಲ್ಲದೆ ಹೋದ್ರೆ ಒಬ್ಬರು ಸ್ಟ್ರೈಕ್ ಮಾಡಿದಾರೆ ನಿಂತ ಹೋಯ್ತಾನೆ ಸ್ಟಾಫ್. ನಿನ್ಗೆ ಯಾರು ಹೆಲ್ಪ್ ಮಾಡ್ತಾರೆ ಹಾಗಿದ್ರೆ? ಈ ಸಣ್ಣ ಪುಟ್ಟ ಆಫೀಸ್ಗಳಿಗೆ ಎಟ್ಟೋದ್ರೆ ಸ್ಟಾಫ್ ಇರ್ತಾರೆ, ನಿನಗೆ ಯಾರು ಇದ್ದಾರೆ ಅಂತ ಕೇಳಿದ್ರೆ ಪರಮಾತ್ಮ ಹೇಳ್ತಾರೆ, ನನಗೆ ಯಾರೂ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಪ್ರಕೃತಿ ಸ್ವಾಮವಷ್ಟಭ್ಯ, ನನ್ನ ಸ್ವರೂಪ ಶಕ್ತಿ ಇದೆಯಲ್ಲ ಅದೇ ನನ್ನ ಸಾಮರ್ಥ್ಯ ಅಂತ ಹೇಳಿದ್ದಾರೆ. ಇದು ತಮಾಷೆ ಅಂದ್ರೆ, ಎಷ್ಟೋ ಸಲ ಕ್ಲಾಸ್ ಒನ್ ಸ್ಟ್ರೈಕ್ ಮಾಡ್ತಾರೆ ಕೆಲಸ ನಿಂತೋಯ್ತು, ಅಷ್ಟೇ ಇಲ್ಲ ಕ್ಲಾಸ್ 4 ಸ್ಟ್ರೈಕ್ ಮಾಡ್ತಾರೆ ಕೆಲಸ ನಿಂತೋಯ್ತು. ಇಲ್ಲಿಂದಲೇ ಫೈಲ್ ಹೋಗ್ಬೇಕಲ್ಲ, ಈ ಟೇಬಲ್ನಿಂದ ಆ ಟೇಬಲ್ಗೆ ದಿವಸ ಸರಿ ಇದ್ರೆ ಹೋಗೋದಿಲ್ಲ, ಸ್ಟ್ರೈಕ್ ಮಾಡಿದ್ರೆ ಹಿಂದೆ ಹೋಗುತ್ತವೆ. ಸರಿಗಿದ್ದೆ ಹೋಗೋದು ಕಷ್ಟ, ಸ್ಟ್ರೈಕ್ ಮಾಡಿದ್ರೆ ಇಲ್ಲಿ ಹೋಗ್ಬೇಕು, ಆಫೀಸ್ ತಾವಿಡೋದಿಲ್ಲ, ಕ್ಲಾಸ್ ಫೋರೇ ಇಡಬೇಕಾದ್ರೆ ಅವನು ಸ್ಟ್ರೈಕ್ ಇದ್ದಾನೆ, ಈ ಫೈಲ್ ಮುಂದಕ್ಕೆ ಹೋಗೋದೇ ಇದೆ. ಆದ್ರೆ ದೇವ್ರು ಹಾಗಲ್ಲ, ಈ ಜಗತ್ತಿರಿ ಎಲ್ಲಾ ದೇವರು ಸ್ಟ್ರೈಕ್ ಮಾಡಿದ ದೇವರು ಏನೇನು ಯೋಚನೆ ಇಲ್ಲ, ತಾನಾಗಿ ಮಾಡ್ಕೊಂಡು ಹೋಗ್ತಾನೆ. ಆದ್ರಿಂದಾನೆ ವಿಶ್ವದ ವ್ಯವಸ್ಥೆಗೆ ಭಂಗ ಬರೋದೇ ಇಲ್ಲ ಅಂತ ಹೇಳ್ಬಿಡುತ್ತೆ. ವಿಶ್ವದ ವ್ಯವಸ್ಥೆಗೆ ಭಂಗ ಬರೋದಿಲ್ಲ. ಪ್ರಕೃತಿಯನ್ನು ಸ್ವಾಮವಷ್ಟಭ್ಯ, ಈ ಪದ ಹಿಂದೊಮ್ಮೆ ಬಂದಿತ್ತು, ಜ್ಞಾಪಕ ಇರಬೇಕು. ನಾಲ್ಕನೇ ಅಧ್ಯಾಯದಲ್ಲಿ ಪರಮಾತ್ಮ ಹೇಳ್ತಾನೆ ಅರ್ಜುನ, ಉದವರು ಹುಟ್ಟುತ್ತಾರೆ, ನಾನು ಹುಟ್ಟುತ್ತೇನೆ, ಉಡಿದವರು ನನ್ನ ಇಷ್ಟದಂತೆ ಹುಟ್ಟುತ್ತಾರೆ, ನಾನು ಹಾಗುಟ್ಟೋದಿಲ್ಲ. ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಮಿ ಈಶ್ವರೋಪಿ ಸನ್ ಪ್ರಕೃತಿಯನ್ನು ಸ್ವಾಮವಷ್ಟಭ್ಯ ಸಂಭವಾಮಿ ಆತ್ಮ ಮಾಯಯ ಅಂತ ಹೇಳುತ್ತಾರೆ. ಸ್ವಾಮಿ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮ ಮಾಯಯ. ಅಲ್ಲಿ ಪ್ರಕೃತಿಂ ಅಂತ ಪದ ಉಪಯೋಗಿಸಿದ್ದಾರೆ, ಇಲ್ಲಿ ಪ್ರಕೃತಿಂ ಸ್ವಾಮ್ ಅಂತ ಪದ ಇದೆ. ಅಲ್ಲಿ ಪ್ರಕೃತಿ ಎಂದರು ಒಂದೇ, ಇಲ್ಲಿ ಪ್ರಕೃತಿ ಎಂದರು ಒಂದೇ. ನನ್ನ ಸಹಜ ಶಕ್ತಿ ಅಂಥದ್ದು, ನಾನು ಏನನ್ನೂ ಮಾಡತಕ್ಕಂಥ ಸಾಮರ್ಥ್ಯ ಹೊಂದಿದ್ದೇನೆ, ನಾನು ಮಾಡ್ತೇನೆ. ವಿಸೃಜಾಮಿ ಪುನಃ ಪುನಃ, ಸೃಜಾಮಿ ಅಂದ್ರೆ ಸೃಷ್ಟಿ ಮಾಡ್ತೇನೆ, ವಿಸೃಜಾಮಿ ಅಂದ್ರೆ ವಿಧ ವಿಧವಾದ ಸೃಷ್ಟಿ ಮಾಡ್ತೇನೆ ಅಂತ ಹೇಳ್ತಾರೆ. ವಿಧ ವಿಧವಾದ ಸೃಷ್ಟಿಯನ್ನು ಮಾಡ್ತೇನೆ. ಇವತ್ತು ನೋಡಿ, ಡೈನೋಸಾರ್ ಇಲ್ಲ, ನಮ್ಗೆ ಸೃಷ್ಟಿ ಮಾಡಕ್ ಬರೋದಿಲ್ಲ, ಮತ್ತೆ ಅದನ್ನ ಹೋಗಿದೆ ಹೋಗ್ಬಿಟ್ಟಿದೆ, ಸೃಷ್ಟಿ ಮಾಡಕ್ ಬರೋದಿಲ್ಲ, ಇರೋದನ್ನ ನಾಶ ಮಾಡಕ್ ಬರೋದಿಲ್ಲ, ಇವ್ರು ಸೃಷ್ಟಿ ಮಾಡಕ್ಕೆ ನಮಗೆ ಬರೋದಿಲ್ಲ. ಪರಮಾತ್ಮ ಕಲ್ಪದ ಕೊನೆಗೆ ಆರು ಮತ್ತೆ ಮಾಡೇ ಮಾಡ್ತಾನೆ, ಮತ್ತೆ ಎಲ್ಲ ವೆರೈಟಿ ಹಾಗೆ ಮಾಡಕ್ ಬರ್ತಾನೆ. ಎಂಥ ಸಾಮರ್ಥ್ಯ ಉಂಟು! ಎಷ್ಟೋ ಜನ ಇರ್ತಾರೆ, ಅರ್ಧ ಮನೆ ಹೋಗಿರ್ತಾರೆ, ಅಡಿಗೆ ಬಾರಿ ಚೆನ್ನಾಗಿ ಮಾಡಿಬಿಟ್ಟಾರೆ ಅಂತ ತಿಳ್ಕೊಳ್ಳಿ. ಏನು ಚೆನ್ನಾಗಿ ಮಾಡಿದಳು ಸಾರು, ಇವತ್ತು ಅಂಥದ್ದೇ ಮಾಡಿ ಅಂದ್ರೆ ಅಡಿತಿನ ಮಾಡಿ ರುಚಿ ಇಲ್ವ, ಅವತ್ತಿದ್ದಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಯಾಕೂ ಇಲ್ಲ ಗೊತ್ತಿಲ್ಲ ಅಂತ, ಅದೇ ರೀತಿ ಮಾಡಿದ್ರೆ ಹಾಗಿಲ್ವ, ಹಾಗಿದ್ರೆ ಏನೋ ಏನೋ ಆಗಿರ್ಬೇಕು ಅಂತ. ಏನೋ ಏನೋ ಅಲ್ಲ, ದೇವ್ರ ಮನಸ್ಸಿಗೆ ಬಂದಿಲ್ಲ, ಹಾಗಾಗಿಲ್ಲ ಅಂತ. ಏನೋ ಏನೋ ಅಂದ್ರೆ ಏನೋ ಆಗಿಬಿಡುತ್ತ, ಸಾಧ್ಯನೇ ಇತ್ತು. ಎಲ್ಲ ವ್ಯಕ್ತಿ ಅವನೇ ವ್ಯಕ್ತಿ, ಅದೇ ಪದಾರ್ಥ, ಎಲ್ಲ ಸೇಮ್, ಟೇಸ್ಟ್ ಡಿಫರ್ ಆಗಿಬಿಡುತ್ತೆ. ಯಾಕೆ ಡಿಫರ್ ಆಯ್ತು? ಅದು ಎಷ್ಟೇ ಮಾಡಕ್ ಬರೋದಿಲ್ಲ. ಅದಕ್ಕೇನು ಹೇಳಬೇಕು? ದೇವರ ಇಚ್ಛೆ ಅಂತ ಹೇಳಿದವರು ಬೇರೆ ದಾರಿನೇ ಇಲ್ಲ. ಅದಕ್ಕೆ ಮಾಡಿದವರಿಗೆ ಬರೋದಿಲ್ಲ, ಹೋಪ್ಸ್ ಇಲ್ಲ. ಯಾಕೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಹಾಗಾಯ್ತು? ಹೌದಾ, ನಾನು ಅನ್ಕೊಂಡಿದ್ದೆ ಆಗಿಲ್ವ, ಹಾಗಿದ್ರೆ ಬಿಡಿ, ಏನಾಗಿರ್ಬೇಕಷ್ಟೆ. ಮೊಸರು ಹಾಲು ಹೆಪ್ಪಾಕಿರ್ತಾನೆ, ಪಾಪ ಹೆಪ್ಪಾಕಿರ್ತಾನೆ, ಮರುದಿವಸ ನೋಡ್ತಾನೆ ಹೆಪ್ಪಾಕಿಲ್ಲ, ಹೆಪ್ಪಾಕಿದ್ದೆ ಹಾಕಿದ್ದೆ ಯಾಕೆ ಆಗಿಲ್ಲ ಗೊತ್ತಿಲ್ಲ ಅಷ್ಟೆ, ಗೊತ್ತಿಲ್ಲ ಅಷ್ಟೆ. ಎಷ್ಟು ಯಾತಕ್ಕೆ ಗೊತ್ತಿಲ್ಲ ಅನ್ನೋ ಪದ ಇದೆಯಲ್ಲ, ಎಲ್ಲಿ ನಾವು ಗೊತ್ತಿಲ್ಲ ಅಂತೇವಲ್ಲ ಅದು ದೇವರ ಜಾಗ. ಅದಾಗಿ ಆಗಿದ್ದು ಸುಳ್ಳು, ನಾವಂತೂ ಮಾಡಿಲ್ಲ, ಯಾರೋ ಮಾಡಿರಬೇಕು. ಯಾರೇ ಮಾಡಿದ್ರು ಕೊನೆ ಎಲ್ಲಿ ಎಂಡ್ ಆಗಬೇಕು? ದೇವರೆಲ್ಲ ಎಂಡ್ ಆಗಬೇಕು. ಆದ್ದರಿಂದ ಪ್ರತಿಯೊಂದು ಕೂಡ ಭಗವಂತನ ಇಚ್ಛೆ, ಭಗವಂತನ ಅನುಗ್ರಹ ಅಂತ ಕರೆಯಲಿಕ್ಕೆ ಅದು ಭಾವನಾತ್ಮಕವಾದ ಮಾತಲ್ಲದು, ಭಾವೋದ್ವೇಗದ ಮಾತಲ್ಲ, ಫ್ಯಾಕ್ಟ್. ಅದು ದೀಪ ಹೋಯ್ತು, ಕರೆಂಟ್ ಹೋಯ್ತು, ಅದು ಭಾವನಾತ್ಮಕ ಮಾತಲ್ಲ, ಫ್ಯಾಕ್ಟ್. ಅದು ದೀಪ ಬಂತು, ಕರೆಂಟ್ ಬಂತು, ಭಾವನಾತ್ಮಕ ಅಲ್ಲ, ಫ್ಯಾಕ್ಟ್. ಅದು ಅದಕ್ಕೆ ದೇವರು ಎಲ್ಲವನ್ನೂ ಮಾಡುತ್ತಾನೆ, ದೇವರಿಚ್ಛೆಯಂತೆ ಎಲ್ಲವೂ ಆಗುತ್ತೆ ಅಂತ ಹೇಳೋದಕ್ಕೆ ಅದೇನು ಉದ್ವೇಗದ ಪ್ರಶ್ನೆ ಇಲ್ಲ, ಸತ್ಯ ಸಂಗತಿ ಅಂತ ಸರ್ ಹೇಳ್ತಾ. ಯಾತಕ್ಕೆ, ಯಾಕೋ ಬರಲಿಲ್ಲ, ಕೊಡೋ ಯಾಕೋ ಕೊಡೋದಿಲ್ಲ ಅಂದ್ರು ಅಷ್ಟೇ, ಅವ್ರ ಇಚ್ಛೆ. ಯಾಕೋ ಕೊಡೋದಿಲ್ಲ ಅಂದ್ರು, ಯಾಕೋ ಕೊಡೋದಿಲ್ಲ, ಯಾಕೋ ಕೊಟ್ಬಿಟ್ರು. ಆಮೇಲೆ ಸರ್ ಆಗೋದಿಲ್ಲ ಅಂತ ಬಿಡ್ತಾರೆ, ಹೊರಟ್ಬಿಡ್ತಾರೆ. ಸ್ವಲ್ಪ ಬನ್ನಿ ಅಂತ ಕರೀತಾನೆ, ಕೊಡ್ತಾನೆ. ಆಗೋದಿಲ್ಲ ಅಂತ ಹೇಳೋದು ಅವನೇ, ಒಂದು ಸೆಕೆಂಡ್ ಆಗಿಲ್ಲ, ಸ್ವಲ್ಪ ಬನ್ನಿ ತಗೊಂಡೋಗಿ ಅಂತ ಹೇಳ್ತಾನೆ. ಯಾಕೆ ಚೇಂಜ್ ಆಯ್ತು? ನೀವು ಕೇಳೋ ಬೇರೆ ಯಾರಿಗಿರೋದಿಲ್ಲ, ಮೊದ್ಲಾಕಿಲ್ಲ ಅಂತ ಯಾರೋ ಅಂದ್ರೆ ಕೊಟ್ಟ ಪುಣ್ಯಾತ್ಕ ಸಾಕು ತಗೊಂಡೋಗ್ಬಿಡ್ತಾರೆ ಹೊರತು ಮೊದ್ಲಾಕಿಲ್ಲ ಅಂದ್ರಿ. ಹೌದಾ, ಇಲ್ಲ ಈಗಿಲ್ಲ ಅಂತ ಶುರುವಾದ ಆರ್ಗ್ಯುಮೆಂಟ್ ಶುರು ಮಾಡ್ತಾರೆ ಅಷ್ಟೇ. ಅದಿಲ್ಲ ಅಂದ್ರೆ ಜಾತಕ್ಕೆ ಗೊತ್ತಿಲ್ಲ, ಅವ ಯಾಕೆ ಹೆಂತಿಗೆ ಇನ್ನೂ ಬೇಕಾದ್ರೆ ಕೇಳಿದ್ರೆ ಪಕ್ಕದಲ್ಲಿ ಕೂತಿರ್ತಾರೆ, ಅವನಿಗೆ ಧೈರ್ಯ ಇಲ್ಲ. ಅದಿಲ್ಲ ಅಂದ್ರಿ, ಆಮೇಲೆ ಕರೆದು ಕೊಡ್ತಿರಲ್ಲ ಅಂತ ಕೇಳಿದ್ರೆ ಮೊದಲು ಯಾಕೋ ಹಾಗನಿಸ್ತು, ಆಮೇಲೆ ಯಾಕೋ ಹೀಗನಿಸ್ತು, ಮತ್ತೆ ಹೀಗಂತ. ಮೊದಲು ಯಾಕೋ ಹಾಗನಿಸ್ತು ಅದಕ್ಕೂ ಗೊತ್ತಿಲ್ಲ, ಯಾಕೋ ಹೀಗನಿಸ್ತು ಇದಕ್ಕೂ ಗೊತ್ತಿಲ್ಲ, ಏನೋ ಅಯ್ಯೋ ಪಾಪ ಅನಿಸ್ತು ಪಾಪ. ಎಲ್ಲರೂ ಯಾಕಂದ್ರೆ ನಿಮ್ಗೆ ಯಾಕೆ ಅನಿಸ್ಬೇಕು ಅವನಿಗೆ? ಅದೇ ದೇವರ ಸಂಕಲ್ಪ, ಹ್ಯಾಂಗ್ ಮ್ಯಾಜಿಕ್ ಮಾಡ್ತಾನೆ ಪರಮಾತ್ಮ. ಆಶ್ಚರ್ಯವೇ ಆಶ್ಚರ್ಯ. ನಮ್ಮ ಕೈಯಲ್ಲಿ ಎಷ್ಟು, ನಾವು ದಿವಸಕ್ಕೆ ಎಷ್ಟರ್ತಿ ಹೀಗಾಗುತ್ತೋ ಇದು, ನಾವೇ ಎಷ್ಟೋ ಸರ್ತಿ ಅನ್ಕೊಂಡ್ಬಿಡ್ತೀವಿ, ಆಗೋದಿಲ್ಲ ಅಂದ್ರೆ ಮಾಡ್ತೇವೆ ಮಾಡ್ತೇವೆ ಅಂದ್ರೆ ಆಗೋದಿಲ್ಲ ಅಂತ ಹೇಳುತ್ತೇವೆ. ಯಾತಕ್ಕೆ ಇದು ಅಂತ ಕೇಳಿದ್ರೆ, ನಮ್ಮ ಕಂಟ್ರೋಲ್, ನಮ್ಮ ಬುದ್ಧಿ ಆಗಲಿ, ನಮ್ಮ ಮನಸ್ಸಾಗಲಿ ನಮ್ಮ ಕಂಟ್ರೋಲ್ ಅಲ್ಲಿಲ್ಲ, ನಮ್ಮ ಇಚ್ಛೆನೂ ನಮ್ಮ ಕಂಟ್ರೋಲ್ ಅಲ್ಲಿಲ್ಲ, ಭಗವಂತನ ಕೈಯಲ್ಲಿದೆ. ಇದು ಯಾವುದೋ ಕಥೆ ಹೇಳೋದಿಲ್ಲ, ದಿನನಿತ್ಯದ ಅನುಭವವನ್ನು ಭಗವಂತ ಮುಂದಿಡುತ್ತಾನೆ. ವಿಸೃಜಾಮಿಚ ಪುನಃ ಪುನಃ, ಅರ್ಜುನ ಇದು ನನ್ನ ಸಾಮರ್ಥ್ಯ. ಈ ರೀತಿಯಾದ ಸೃಷ್ಟಿ ನಡೀತಾನೆ ಹೋಗ್ತಾ ಇರುತ್ತೆ, ಈ ಸೃಷ್ಟಿ ಅನವರ್ತ ನಾನು ಮಾಡ್ತಾನೆ ಇರ್ತೇನೆ ಅಂತ ಭಗವಂತ ಮುಂದುವರಿಸಿಡುತ್ತಾ ಬರ್ತಾರೆ. ಇದನ್ನೆಲ್ಲ ಯೋಚನೆ ಮಾಡಿದರೆ ಭಗವಂತನ ಸೃಷ್ಟಿಯ ಮುಖ ತುಂಬಾ ವಿಶಿಷ್ಟವಾದ ಮುಖ. ಸಾಮಾನ್ಯ ನಾವು ಮಾಡ್ತಕ್ಕ ಸಣ್ಣ ಪುಟ್ಟ ಕೆಲಸ ನೋಡಿದಾಗಲೇನೆ ದಿವಸಕ್ಕೆ ನಮಗಿರೋ ಕೆಲಸ ಎಷ್ಟು, ನಾವು ಎಷ್ಟು ಹೋಗ್ತೀವಿ ಮಧ್ಯೆ, ಎಷ್ಟು ನಮಗೆ ಆಗೋದನ್ನ ನಾಳೆ ಮಾಡ್ತೇವೆ ಅಂತ ಬಿಟ್ಟು, ದೇವರನ್ನ ನಾಳೆ ಮಾಡ್ತೇವೆ ಅಂತ ಬಿಟ್ಟು ಗತಿ ಏನಾಗಬೇಕಾಗಿತ್ತು ಲೆಕ್ಕಾಗಿ? ಸೂರ್ಯ ನಾಳೆ ಬಿಟ್ಟು ನಾಳೆ ದುಡುತ್ತೇನೆ ಅಂತ ಪೋಸ್ಟ್ಪೋನ್ ಮಾಡಿಬಿಟ್ರೆ ಓಂದ, ಅಥವಾ ಇವತ್ತು 2 ಸರ್ತಿ ಹುಡ್ತಾರೆ, ಬದ್ರಾಕಿ ಹುಟ್ಟಿಬಿಟ್ರೆ, ನಾಳೆ ಓಟಿ ಮಾಡ್ತೇನೆ ಅಂತ ಹೇಳಿಬಿಟ್ರೆ, 12 ಹುಟ್ಟಿಬಿಟ್ಟು ಮತ್ತೆ 6 ಮುಳುಗಿಬಿಟ್ರೆ. ಎಂಥ ವ್ಯವಸ್ಥೆ ಪರಮಾತ್ಮ ಮಾಡಿದ್ದಾನೆ, ಒಂದು ಕ್ಷಣದಲ್ಲಿ ಅವನು ಬಿಡ್ತಾನೆ ಅದನ್ನ. ಈ ಯೋಚನೆ ಮಾಡ್ತಾ ಹೋದರೆ ನಮ್ಮ ಯಾವ ವ್ಯವಸ್ಥೆ ಕೂಡ ಪರಮಾತ್ಮನ ವ್ಯವಸ್ಥೆ ಮುಂದೆ ಏನೇನು ಅಲ್ಲ ಎಂಬುದನ್ನು ಯೋಚನೆ ಮಾಡಿದರೆ ಪರಮಾಶ್ಚರ್ಯ ಪಡಬೇಕು. ಅದನ್ನು ಎದುರಿಗಿದೆ ನೋಡೋದಿಲ್ಲ ಅಷ್ಟೇ, ನಾವು ಯೋಚನೆ ಮಾಡೋದೇ ಇಲ್ಲ. ಆ ಯೋಚನೆ ಮಾಡೋದಕ್ಕೆ ಧಿಯೋ ಯೋನಃ ಪ್ರಚೋದಯ, ಭಗವಂತ ಬುದ್ಧಿಶಕ್ತಿ ಕೊಡಬೇಕು, ಅದನ್ನು ಪ್ರೇರೇಪಣೆ ಮಾಡಬೇಕು, ನಮ್ಮ ಅನುಭವಕ್ಕೆ ಬರಬೇಕಷ್ಟೇ. ಯಾರ ರೀತಿ ಮಾಡಿಲ್ಲ, ಯಾಕೆ ಬಂದ್ಬಿಡ್ತಾನ, ಎಲ್ರಿಗೆ ಯಾಕೆ ಗೊತ್ತಾಗಲ್ಲ ಬಂತಾನೆ ಹೇಳ್ತಾನೆ ಪರಮಾತ್ಮ. ಇಷ್ಟು ಸುಲಭ ವಿಷಯ ಇದ್ರೆ ಎಲ್ರಿಗೆ ಯಾಕೆ ಗೊತ್ತಾಗಬಾರದು ಎಂಬುದನ್ನ ಒಗಟನ್ನ ತಾನೇ ಬಿಡಿಸ್ತಾನೆ. ಈ ರೀತಿಯಲ್ಲಿ ಭಗವಂತನ ಮಹಿಮೆ ತೀರ ವಿಶಿಷ್ಟವಾದದ್ದು. ಈ ಮೊದಲೇ ಹೇಳಿದೆ 7, 8, 9, 10, 11, 12 ದೇವರ ಎಷ್ಟೋ ಸಂಶಯ ನಮಗೆ ಇನ್ನೂ ಇರುತ್ತೆ, ಮುಂದೆ ಓದ್ತಾ ಹೋಗ್ತಾ ಹೋದಂತೆ ಪರಿಹಾರ ಆಗ್ತಾ ಹೋಗುತ್ತೆ. 6 ಅಧ್ಯಾಯಗಳಲ್ಲಿ ನಮಗೆ ದೇವರ ಬಗ್ಗೆ ಏನೇನು ಪ್ರಶ್ನೆ ಇರಬಹುದು ಅಷ್ಟೆಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬರುತ್ತೆ ಎಂಬುದನ್ನ ಗಮನಿಸಿ ನೋಡಬೇಕು. ಎಲ್ಲ ಅವಸರ ಪಟ್ಟುಕೊಳ್ಳೋಕೆ ಹೋಗಬಾರದು, ಇನ್ನು ಗಮನಿಸ್ತಾನೆ ಇರಬೇಕು. ಈ ಪ್ರಶ್ನೆ ಹಾಗೆ ಉಳ್ಕೊಂಡಿದೆಯಲ್ಲ ಅಂದ್ರೆ ಮತ್ತೆ ಉತ್ತರ ಕೊಡ್ತಾನೆ ಹೋಗ್ತಾನೆ ಅದಕ್ಕೆಲ್ಲ ಕೂಡ. ಕೊನೆಗೆ ಅರ್ಜುನ ಹೇಳ್ತಾನೆ ಕೊನೆಗೆ, ನನಗೆಲ್ಲ ಸಂಶಯ ಹೋಯಿತು ಕೃಷ್ಣ ಅಂತಾನೆ. ನಾವು ಹಾಗೆ ಅನ್ಲೇಬೇಕಾಗುತ್ತೆ, ಸರಿಯಾಗಿ ಕೇಳಿದ್ರೆ ಅರ್ಥ ಮಾಡಿಕೊಂಡ್ರೆ ಆ ರೀತಿ ಅನ್ಲೇಬೇಕು. ಊಟ ಬಂದು ಹೊಟ್ಟೆ ತುಂಬಲೇಬೇಕಲ್ಲ, ಊಟ ಅಂದ್ರೆ ಹೊಟ್ಟೆ ತುಂಬಲೇಬೇಕು. ಭಗವದ್ಗೀತೆ ಸರಿಯಾಗಿ ಕೇಳಿದ ಮೇಲೆ ನಮ್ಮ ತಲೆಗೆ ಪೂರ್ಣ ತೃಪ್ತಿ ಸಿಗಲೇಬೇಕು. ಅಂತ ಒಂದು ಮಾಂತ್ರಿಕ ಶಕ್ತಿ ಭಗವದ್ಗೀತೆಗೆ ಉಂಟು. ಅದನ್ನ ಎಲ್ಲಾ ರೀತಿಯಿಂದ ಕೂಡ ಅದನ್ನು ಯಾರು ಒಪ್ಪದೆ, ನಾನು ನಿನ್ನೆ ಹೇಳಿದೆ ನಾಸ್ತಿಕರು ಕೂಡ ಅದರ ಆರ್ಗ್ಯುಮೆಂಟೇಷನ್ ಇದೆಯಲ್ಲ, ಆ ಪ್ರೋಸೆಸ್ ಆಫ್ ಲಾಜಿಕಲ್ ಪ್ರೆಸೆಂಟೇಷನ್ ಇದೆಯಲ್ಲ, ಅದು ಎಂಥವರು ಕೂಡ ಒಪ್ಪಲೇಬೇಕದು. ಅಷ್ಟು ಹೈಲಿ ಲಾಜಿಕಲ್, ಅದು ಹೈಲಿ ಕನ್ವಿನ್ಸಿಂಗ್, ಅಷ್ಟೇ ರ್ಯಾಷನಲ್ ಆಗಿರ್ತಕ್ಕಂಥ ವಿಚಾರ. ಎಲ್ಲೂ ಪರಮಾತ್ಮ ಮೀಟ್ ಮಾಡೋದು ಏನೇ ಹೇಳ್ತಾ ಇದ್ದಾನೆ ವಿಷಯ ಎಲ್ಲಾ ಭಾಗದಲ್ಲೂ ಆಗ್ತಕ್ಕಂಥ ವಿಚಾರ. ನಮ್ಮ ಕರ್ನಾಟಕದಲ್ಲೋ ಬೆಂಗಳೂರಿನಲ್ಲೋ ರಾಮ ಮಂದಿರದಲ್ಲೋ ಮಾತ್ರ ಆಗೋ ವಿಚಾರ ಹೇಳೋದಿಲ್ಲ ಪರಮಾತ್ಮ. ಜಗತ್ತಿನಲ್ಲಿ ಆಗೋ ಎಲ್ಲಾ ಯೂನಿವರ್ಸಲಿ ಟ್ರೂ ಆಗಿರೋ ವಿಚಾರ ಭಗವಂತ ಹೇಳುತ್ತೆ. ಇದು ಅಲ್ಲ ಅಂತ ಎಲ್ಲ ಡಿಸ್ಪ್ರೂವ್ ಮಾಡಿ ನೋಡೋಣ, ಎಲ್ಲೆಲ್ಲೂ ಡಿಸ್ಪ್ರೂವ್ ಮಾಡೋಕ್ಕಾಗೋದಿಲ್ಲ. ಇದು ನಿಜವಾದ ಆಶ್ಚರ್ಯ ಅಂದ್ರೆ ಭಗವದ್ಗೀತೆಯ ಒಂದು ವ್ಯಾಪ್ತಿ ಭಾರಿ ದೊಡ್ಡದು. ಈ ಭಾಗ ನೋಡಿದ್ದೇವೆ, ನಾಳೆ ದಿವಸ ಇಷ್ಟೆಲ್ಲ ಪರಮಾತ್ಮ ಮಾಡ್ತಾನಲ್ಲ, ಒಂದು ಸಂಶಯ ನಮಗೆ ಬರುತ್ತೆ. ನಾ ಸಣ್ಣ ಪುಟ್ಟ ಕೆಲಸ ಮಾಡಿನೇ ನಮಗೆ ಹಬ್ಬ ಅನಿಸಿಬಿಡುತ್ತೆ, ಆಯಾಸ ಆಗಿಬಿಡುತ್ತೆ, ಇನ್ವಾಲ್ವ್ಮೆಂಟ್ ಇರುತ್ತೆ, ಏನೇನೋ ಆಗಿಬಿಡುತ್ತೆ. ಇವ್ರು ಇಷ್ಟೆಲ್ಲ ಮಾಡ್ತಾನಲ್ಲ ಪಾಪ, ಅವನು ಎಷ್ಟು ಟೆನ್ಷನ್ ಆಗುತ್ತೋ ಏನು ಗೊತ್ತೆಯೋ, ಎಷ್ಟು ಆಯಾಸ ಪಡ್ತಾನೋ ಏನೋ ಪಾಪ. ಅವನಿಗೆಲ್ಲ ಕೂಡ ಈ ಸಣ್ಣ ಪುಟ್ಟ ಕೆಲಸ ಮಾಡಿದವರಿಗೆ ಕೆಲವು ಹೇಳ್ತಾರೆ, ಮೊದಲು ನೋಡಿ ಸುಮ್ಮನೆ ಆಡಿದರೆ ಏನೋ ಲೆಕ್ಚರರ್ ಆಗಿದ್ದೆ, ಆರಾಮಾಗಿದ್ದೆ, ಪ್ರಿನ್ಸಿಪಾಲ್ ಆದ್ರೆ ಬಿ ಪಿ ಬಂದ್ಬಿಡ್ತು ಅಂತ ಹೇಳ್ತಾರೆ. ಇಮಿಡಿಯೇಟ್ಲಿ ಎತ್ತಿದ್ರೆ ಹೇಳಿದ್ರೆ ಪ್ರಿನ್ಸಿಪಾಲ್ 2 ತಿಂಗಳಿಗೆ ಬಿ ಪಿ ಶುರುವಾಗ್ಬಿಡ್ತಾಗ್ಲೇನೆ, ಟೆನ್ಷನ್ ಶುರುವಾಗ್ತಾಗ್ಲೇ. ಅದು ದೇವರಿಗೆ ಯಾಪಾಟಿ ಬಿ ಪಿ ಇರಬೇಕು, ಈ ಲೆಕ್ಕ ಹಾಕಿಬಿಟ್ರೆ ದೇವರಿಗೆ ಬಿ ಪಿನೋ ಟೆನ್ಷನ್ನೋ ಉಚ್ಚಾಬದ್ದು ಎಷ್ಟು ದೇವರು ಹೋಗಿರ್ಬೇಕಾಯ್ತು ಎಷ್ಟೊತ್ತಿಗೆ ಆ ಲೆಕ್ಕದೊಳಗೆ. ಆದ್ರೆ ದೇವರಿಗೆ ಯಾಕಿಲ್ಲ ಹಾಗಿದ್ರೆ ಅಂತ ಪ್ರಶ್ನೆ, ಯಾತಕ್ಕೆ ಟೆನ್ಷನ್ ಯಾತಕ್ಕಿಲ್ಲ ದೇವರಿಗೆ, ದೇವರಿಗೆ ಯಾತಕ್ಕೆ ಗೊಂದಲ ಇಲ್ಲ ಅಂಬುದನ್ನ ಭಗವಂತ ತಾನೇ ಹೇಳ್ತಾನೆ. ಅದನ್ನು ಗೊತ್ತಾದ್ರೆ ನಮಗೂ ಗೊಂದಲ ಕಳ್ಕೊಳಕ್ ಬರುತ್ತೆ. ದೇವರಿಗೆ ಯಾತಕ್ಕೆ ಗೊಂದಲ ಇಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ನಮಗೂ ಗೊಂದಲ ಪರಿಹಾರ ಆಗತ್ತೆ, ಎಷ್ಟೋ ರೋಗ ಪರಿಹಾರ ಆಗಿಬಿಡತ್ತೆ. ಎಷ್ಟೋ ರೋಗ ನಿಜವಾಗ್ಲೂ ಪರಿಹಾರ, ಎಷ್ಟೋ ಜನ ಹೇಳಿದವರು ಇದ್ದಾರೆ ರೆಗ್ಯುಲರ್ ಆಗಿ ಔಷಧಿ ತಗೊಳ್ಳೋರು, ಪಾಪ ಬಿ ಪಿಗೆ ರೆಗ್ಯುಲರ್ ಆಗಿ ತಗೊಳ್ಳೋರು, ಆಮೇಲೆ ಅವರು ಔಷಧಿ ತಗೊಂಡಿಲ್ಲ, ಆಶ್ಚರ್ಯ ಗೊತ್ತೇನು, ಪ್ರವಚನ ಪಾಠಕ್ಕೆ ಹೋಗಿ ಶುರು ಮಾಡಿದ್ದಾರೆ, ಆಮೇಲೆ ಔಷಧಿನೇ ತಗೊಂಡಿಲ್ಲ, ನಾರ್ಮಲ್ ಆಗಿದೆ, ಆಮೇಲೆ ಔಷಧಿನೇ ಇಲ್ಲ, ಡಾಕ್ ತಗೊಳ್ಳೋ ಎಷ್ಟೋ ದಿವಸ ಆಗಿ ತಗೊಂಡು ಏನಾಗಿಲ್ಲ, ಹಾಗೆ ಇಲ್ಲ, ಯಾಕೆ ತಗೊಂಡಿಲ್ಲ, ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಯಾವ ಟ್ಯಾಬ್ಲೆಟ್ ಎಷ್ಟರ ಫೋರ್ಸ್ ಇಂದ ಕಂಟ್ರೋಲ್ ಮಾಡುತ್ತೆ ಟ್ಯಾಬ್ಲೆಟ್, ಇದು ನ್ಯಾಚುರಲಿ ಕಂಟ್ರೋಲ್ ಮಾಡಿಬಿಡುತ್ತೆ. ಯಾವಾಗ ಭಗವಂತನ ಬಗ್ಗೆ ಕೇಳುತ್ತಾನೆ, ಭಗವಂತನ ವಿಚಾರ ಅರ್ಥ ಮಾಡಿಕೊಡುತ್ತಾನೆ, ಮನಸ್ಸಿಗೆ ಕವಿದಿರತಕ್ಕಂಥ ಗೊಂದಲ ಎಲ್ಲ ಪರಿಹಾರ ಆಗಿಬಿಡುತ್ತೆ. ಅವನ ಕಥೆ ಕೇಳಿದರೆ ನಮಗೆ ಗೊಂದಲ ಪರಿಹಾರ ಆಗೋದಾದರೆ ಅವನಿಗೆ ಗೊಂದಲ ಹೇಗಿರುತ್ತೆ ಲೆಕ್ಕ ಹಾಕಿ. ಹಾಗಿದ್ರೆ ಯಾತಕ್ಕಿಲ್ಲ ಎಂಬುದನ್ನು ಹೇಳುತ್ತಾರೆ. ನಾಳೆ ದಿವಸ ಪರಮಾತ್ಮನಿಗೆ ಯಾತಕ್ಕೆ ಕರ್ಮದ ಲೇಪ ಇಲ್ಲ ಅನ್ನೋ ವಿಚಾರ ನೋಡೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳುತ್ತೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ತಾಣಪತಿ ನೇರಿತ ಯದ ಓಚ ಮಹಂ ತೇನ ಪ್ರಿಯರೇ,
ಪ್ರವಚನದ ಮೊದಲಿನಲ್ಲಿ ಒಂದೆರಡು ಮಾತವನ್ನ ಆಡಲು ಕಾರ್ಯದರ್ಶಿಗಳಾದ ಜಗನ್ನಾಥರವರು ನನಗೆ ಅಪ್ಪಣೆ ಕೊಡಿಸಿದ್ರಿಂದ ಒಂದು ಎರಡು ಮಾತನಾಡ್ತಾ ಇದ್ದೀನಿ. ಪ್ರಾಯಶಃ ತಾವೆಲ್ಲರೂ ಇವತ್ತಿನ ಬೆಳಗ್ಗೆ ಪತ್ರಿಕೆಯಲ್ಲಿ ಓದಿರಬಹುದು, ಸುಮಾರು 50 ಮಂದಿಗೆ ಕರ್ನಾಟಕ ಸರ್ಕಾರ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾ ಇದೆ. ಅದರಲ್ಲಿ ನಮ್ಮ ನಿಮ್ಮ ನೆಚ್ಚಿನ ಡಾಕ್ಟರ್ ಪ್ರಭಂಜನಾಚಾರ್ಯರು ಕೂಡ ಒಬ್ಬರಾಗಿರುವುದು ನಮ್ಮ ಬ್ರಾಹ್ಮಣ ಕುಲಕ್ಕೆ ಒಂದು ಕೀರ್ತಿ ತರತಕ್ಕಂಥ ಒಂದು ವಿಷಯ ಅಂತ ನಾನು ಪರಿಗಣಿಸಿದ್ದೀನಿ. ಪ್ರಭಂಜನಾಚಾರ್ಯರಿಗೆ ಬೀರಿಗೆ ಬಾವಲು ಬೆಳೆದು ಒಂದಲ್ಲ ಎರಡಲ್ಲ ಮೂರಲ್ಲ ನೂರು ಸಹಸ್ರಗಳಲ್ಲಿ ಬಂದಿದೆ. ಅದು ಅದ್ವಿತೀಯ ಪಂಡಿತರಿಂದ ಬೇರ್ತಿಗಳು ಬಂದಿದೆ. ಆದರೆ ಇವತ್ತು ರಾಜ್ಯ ಪ್ರಶಸ್ತಿ ಬರ್ತಿರೋದು ಒಂದು ದೃಷ್ಟಿಯಿಂದ ನಮಗೆ ಹೆಮ್ಮೆ. ಕರ್ನಾಟಕದ 4 ಕೋಟಿ ಜನತೆಯಲ್ಲಿ ಒಬ್ಬರನ್ನ ಗುರುತಿಸಿದ್ದಾರೆ. ಅದರಲ್ಲೂ ಗುರುತಿಸಿರುವುದು ಅವರ ಸಂಸ್ಕೃತ ಪಾಂಡಿತ್ಯ, ಸಂಸ್ಕೃತದ ಮೇಲೆ ಅವರಿಗೆ ಇರತಕ್ಕಂಥ ಅಪಾರ ಪ್ರೀತಿ ಮತ್ತು ಆ ಸಂಸ್ಕೃತ ಪಾಂಡಿತ್ಯವನ್ನ ಉಪಯೋಗಿಸಿಕೊಂಡು ಸಮಾಜವನ್ನ ತಿದ್ದಲು ಹೊರಡಿರತಕ್ಕಂಥ ಪ್ರಭಂಜನಾಚಾರ್ಯರಿಗೆ ಈ ಒಂದು ರಾಜ್ಯ ಪ್ರಶಸ್ತಿ ಬಂದಿರೋದು ನಮ್ಮೆಲ್ಲರಿಗೂ ತುಂಬಾ ಹೃದಯ ತುಂಬಿ ಬರುವ ಸಂತೋಷದ ಸಂಗತಿಯಾಗಿದೆ. ಆ ಸಂತೋಷ ಸಂಗತಿಯನ್ನು ಹಂಚಿಕೊಳ್ಳುವ ಸಲುವಾಗಿ ನಿಮ್ಮೆಲ್ಲರ ಮುಂದೆ ನಾನು ನಿಂತಿದ್ದೇನೆ. ಈ ರಾಜ್ಯ ಪ್ರಶಸ್ತಿ ಬಂದಿರೋದವರಿಗೆ ಸಂಸ್ಕೃತ ಅಧ್ಯಯನದಲ್ಲಿ ಅದ್ವಿತೀಯ ಪಾಂಡಿತ್ಯವನ್ನು ಪಡೆದಿರತಕ್ಕಂಥದ್ದರಿಂದ ಅವರಿಗೆ ರಾಜ್ಯ ಪ್ರಶಸ್ತಿ ದೊರೆತಿದೆ. ಅದು ಬಹಳ ಸೂಕ್ತವಾಗಿದೆ. ಹೆಚ್ಚು ಮಾತಾಡದೆ ಕಾರ್ಯದರ್ಶಿಯರಾದ ಜಗನ್ನಾಥರವರು ನಮ್ಮ ನಿಮ್ಮೆಲ್ಲರ ಪರವಾಗಿ ಒಂದು ಮಾಲೆಯನ್ನು ಅರ್ಪಿಸುವುದರ ಮೂಲಕ ನಮ್ಮ ಗೌರವ ಹಾಗೂ ವಿಶ್ವಾಸವನ್ನ ತೋರಿಸಿಕೊಡಬೇಕು ಅಂತ ಹೇಳಿ ಕಳಕಳಿಯಿಂದ ಪ್ರಾರ್ಥಿಸ್ತಾ ಇದ್ದೇನೆ. ಜೊತೆಗೆ ಜಗನ್ನಾಥರಾಯರ ಜೊತೆಯಲ್ಲಿ ಕಾರ್ಯಕಾರಿ ಮಂಡಳಿಯವರು ಕೂಡ ಸೇರಿ ಅವರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕೊನೆಯ ಮಾತು, ಡಾಕ್ಟರ್ ಪ್ರಭಂಜನಾಚಾರ್ಯರಿಗೆ ಯಾವ ಪ್ರಶಸ್ತಿ ಬಂದರೂ ಕೂಡ ಅದು ನಮಗೇ ಬಂದಕ್ಕಂಥ ಹೆಮ್ಮೆ ಪಡ್ತಕ್ಕಂಥ ವ್ಯಕ್ತಿಗಳು ನಾವಾಗಿದ್ದೀವಿ. ರಾಜ್ಯ ಪ್ರಶಸ್ತಿ ಅಲ್ಲ, ರಾಷ್ಟ್ರ ಪ್ರಶಸ್ತಿ ಕೂಡ ಅವರದು ದೊರೆಯಲಿ ಅಂತ ಹೇಳಿ ನಾನು ಕಳಕಳಿಯಿಂದ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನನ್ನ ಪ್ರಣಾಮದೊಂದಿಗೆ ನಿಮ್ಮ 2 ಮಾತನ್ನ ಮುಗಿಸ್ತಾ ಇದ್ದೀನಿ.
ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಹೃದಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದ್ ಆನಂದ ತೀರ್ಥೇಂದ್ರನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ಮುನಿಕೃಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಚ ವಾಯುಶ್ಚ ತದೀಯ ತಜ್ಞಂ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಚಾಮಿ ಲೇಶತಃ. ಗುಣಗಣ ನಿಲಯಂ ಪತಿಂದ್ರಮಾಯಾಃ ಜಗದಗದಹರಂಚ ವಾಸವೀ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮತಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಪರಮಪವಿತ್ರವಾದ ಭಗವದ್ಗೀತೆಯಲ್ಲಿ ಭಗವಂತ
ಒಂಬತ್ತನೇ ಅಧ್ಯಾಯದಲ್ಲಿ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರ ನಿರಮುತ್ತಮಂ, ಇದು ವಿದ್ಯೆಗಳ ರಾಜ, ಅತ್ಯಂತ ಪವಿತ್ರ, ಉತ್ತಮ ಮತ್ತು ಅನುಸರಣೆ ಮಾಡಲಿಕ್ಕೆ ತುಂಬಾ ಸುಲಭ, ಮತ್ತು ಶುರು ಮಾಡಿದ ಮೇಲೆ ಅವ್ಯಯ, ನಾಶವೇ ಆಗೋದಿಲ್ಲ. ಪ್ರತ್ಯಕ್ಷಾವಗಮಂ, ದೇವರನ್ನ ಸಾಕ್ಷಾತ್ಕಾರ ಮಾಡಿಸಿಕೊಡ್ತಕ್ಕಂಥ ಸಾಮರ್ಥ್ಯ ಈಗ ನಾನು ಹೇಳ್ತಕ್ಕಂಥ ವಿದ್ಯೆಗೆ ಉಂಟು ಇತ್ಯಾದಿಯಾಗಿ ಅದನ್ನು ಪ್ರಶಂಸಿಸಿಬಿಟ್ಟು ಯಾರು ಇದನ್ನು ನಂಬೋದಿಲ್ಲ, ಯಾರ ಈ ಬಗ್ಗೆ ಆಸಕ್ತಿಯನ್ನು ತಡೆಯೋದಿಲ್ಲ, ಅವರೆಲ್ಲ ಅಪ್ರಾಪ್ಯ ಮಾಮನಿ ವರ್ತಂತೆ, ಮೃತ್ಯು ಸಂಸಾರ ವರ್ತಮನಿ, ಅವರೆಲ್ಲ ನನ್ನ ಬಳಿ ಬರೋದಿಲ್ಲ, ಅದರ ಬದಲು ಮೃತ್ಯು ಸಂಸಾರದ ಹಾದಿಯಲ್ಲೇ ಮತ್ತೊಮ್ಮೆ ಬಿಡ್ತಾರೆ, ಪುನಃ ಪುನಃ ನಾಶವಾಗ್ತಾರೆ ಅಂತ ಪರಮಾತ್ಮ ಎಚ್ಚರಿಸಿದ. ಹಾಗಿದ್ದರಂತ ರಾಜವಿದ್ಯಾ ರಾಜಗುಹ್ಯ ಏನು ಅಂತ ಕೇಳಿದರೆ ಪರಮಾತ್ಮ ಹೇಳಿದ, ಮಯಾತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನತ್ವಹಂ ತೇಷು ಅವಸ್ಥಿತ. ಇದು ಪರಮಾತ್ಮ ಹೇಳಿದಂತಹ ಅತ್ಯಂತ ಮೂಲಭೂತವಾದ ವಿಷಯ, ಸರ್ವತ್ರ ನಾನು ವ್ಯಾಪಿಸಿದ್ದೇನೆ, ಇಡೀ ವಿಶ್ವ ನನ್ನಿಂದ ವ್ಯಾಪ್ತವಾಗಿದೆ, ಎಲ್ಲ ಪ್ರಾಣಿಗಳು ನಾನು ಅವಲಂಬಿಸಿವೆ, ನಾನು ಯಾವ ಪ್ರಾಣಿಯನ್ನು ಅವಲಂಬಿಸಿ ಇಲ್ಲ, ಇದು ವಿಶೇಷ. ಎಲ್ಲರೂ ದೇವರನ್ನು ಅವಲಂಬಿಸಿದ್ದಾರೆ, ಎಲ್ಲವೂ ದೇವರನ್ನು ಅವಲಂಬಿಸಿವೆ, ದೇವರು ಮಾತ್ರ ಯಾರನ್ನೂ ಅವಲಂಬಿಸಿಲ್ಲ. ಆ ನಿಜವಾದ ಸ್ವಾವಲಂಬಿ ಅಂದರೆ ಪರಮಾತ್ಮ ಒಬ್ಬನೇ, ಉಳಿದವರೆಲ್ಲ ರಿಲೇಟಿವ್ ಸೆನ್ಸ್ನಲ್ಲಿ ಸ್ವಾವಲಂಬಿಗಳೇ ಹೊರತು ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಸ್ವಾವಲಂಬಿತ್ವ ಅನ್ನೋದು ಭಗವಂತನಿಗೆ ಮಾತ್ರ ಇರತಕ್ಕಂಥ ಗುಣ. ಆ ಸ್ವಾವಲಂಬಿತ್ವ ಅಂದರೂ ಒಂದೇ, ಸ್ವಾತಂತ್ರ್ಯ ಅಂದರೂ ಒಂದೇ, ಪರಮಾತ್ಮನಲ್ಲಿ ಮಾತ್ರ ಇರತಕ್ಕಂಥ ವಿಶಿಷ್ಟವಾದ ಲಕ್ಷಣ ಸ್ವಾತಂತ್ರ್ಯ. ಅದನ್ನೆಲ್ಲ ವಿವರಣೆ ಮಾಡ್ತಾ ಇದ್ದ. ಭೂತಭನ್ನಚ ಭೂತಸ್ಥ ಮದ್ಭಾವ ಮಮಾತ್ಮ ಭೂತಭಾವನಃ, ನನ್ನ ಒಂದು ದೇಹ ಭೂತಭಾವನಃ, ಇದು ವಿಶ್ವದ ಸೃಷ್ಟಿಯನ್ನು ಸಮಸ್ತ ಪ್ರಾಣಿಗಳ ಸೃಷ್ಟಿ ಸ್ಥಿತಿ ಲಯ ಎಲ್ಲಕ್ಕೂ ಕಾರಣವಾಗತಕ್ಕಂಥ ಅತ್ಯದ್ಭುತವಾದ ಶರೀರ ಅಂತ ತಿಳಿಸ್ತಾ ಇದ್ದಾರೆ ಆಚಾರ್ಯರು. ಅದಕ್ಕೆ ಅನೇಕ ವಿಧವಾದ ಆಧಾರಗಳನ್ನು ಕೊಟ್ಟು ಮಹಾಭಾರತ ಮೂರ್ಖ ಧರ್ಮೋತ್ತರದಲ್ಲಿ ಪರಮಾತ್ಮ ನಿರ್ಣಯ ಮಾಡ್ತಾ ಮಹಾತ್ಮ ಶರೀರ ಅಂತ ಕರೀತಾರೆ. ಮಹಾತ್ಮ ಶರೀರ, ಅತ್ಯಂತ ಮಹಿಮೆಯಿಂದ ಕೂಡಿದ ಶರೀರ ಪರಮಾತ್ಮನು. ಯಾತಕ್ಕೆ ಅಂದರೆ ಪರಮಾತ್ಮನಿಗೂ ಆತನ ಶರೀರಕ್ಕೂ ಭೇದವೇ ಇಲ್ಲ, ಸ್ವಗತ ಭೇದ ವಿವರ್ಜಿತನಾದವನು ಪರಮಾತ್ಮ. ಈ ವಿಚಾರ ಮುಂದೆ ಪರಮಾತ್ಮ 13ನೇ ಅಧ್ಯಾಯ ವಿವರಣೆ ಮಾಡ್ತಾನೆ. ಪರಮಾತ್ಮನ ದೇಹವನ್ನ ಮಮಾತ್ಮ ಭೂತಭಾವನ ಅಂತ ಇಲ್ಲಿ ಸೂಕ್ಷ್ಮವಾಗಿ ಹೇಳಿ 13ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಆದ್ದರಿಂದಲೇ ಮುಂದಿನ ಅಧ್ಯಾಯಗಳೆಲ್ಲ ಹಿಂದಿನ ಅಧ್ಯಾಯಗಳಿಗೆ ಮೊದಲ ಅಧ್ಯಾಯಗಳಿಗೆ ವಿವರಣೆ ರೂಪವಾದ ಅಧ್ಯಾಯಗಳು ಅನ್ನೋದನ್ನು ಸಹ ಗಮನಿಸಿರಬೇಕು. ಇಷ್ಟು ಹೇಳಿ ಅರ್ಜುನ, ಇಷ್ಟು ವಿಶಿಷ್ಟವಾದ ರೀತಿಯಲ್ಲಿ ನಾನು ವಿಶ್ವವನ್ನು ವ್ಯಾಪಿಸಿದ್ದೇನೆ ಮತ್ತು ಕಾಲಕಾಲಕ್ಕೆ ಸೃಷ್ಟ್ಯಾದಿಗಳನ್ನು ನಾನು ಮಾಡ್ತೇನೆ ಅಂತ ಹೇಳುತ್ತಾನೆ ಪರಮಾತ್ಮ. ಸೃಷ್ಟ್ಯಾದಿಗಳನ್ನು ಮಾಡ್ತೇನೆ. ಪ್ರಕೃತಿ ಸ್ವಾಮ ವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ, ನನ್ನದೇ ಆದ ಸಾಮರ್ಥ್ಯವನ್ನು ಅವಲಂಬಿಸಿಬಿಟ್ಟು ನನ್ನ ಅಧೀನದಲ್ಲಿರತಕ್ಕಂಥ ಪ್ರಕೃತಿಯನ್ನ ನಾನು ಸೃಷ್ಟಿ ಮಾಡ್ತಾ ಹೋಗ್ತೇನೆ. ಭೂತಗ್ರಾಮಮಿಮಂ ಕೃಷ್ಣಂ ಅವಶಂ ಪ್ರಕೃತಿರ್ವಶಾತ್, ಭೂತಗ್ರಾಮಮಿಮಂ ಕೃಷ್ಣಂ ಅವಶಂ ಪ್ರಕೃತಿರ್ವಶಾತ್. ಯಾವುದು ಒಂದೆರಡನ್ನ ಸೃಷ್ಟಿ ಮಾಡೋದಿಲ್ಲ. ಭೂತಗ್ರಾಮಂ ಮೊದಲು ಹೇಳಿದೆ, ಭೂತ ಅಂದರೆ ಪ್ರಾಣಿಗಳು ಅಂತೂ ಅರ್ಥ, ವಸ್ತುಗಳು ಅಂತೂ ಅರ್ಥ. ಎಲ್ಲ ಜಡವಸ್ತುಗಳನ್ನು ಎಲ್ಲ ಪ್ರಾಣಿಗಳನ್ನು ಸಹ ನಾನು ಪುನಃ ಪುನಃ ವಿಸೃಜಾಮಿ, ಮತ್ತೆ ಮತ್ತೆ ಸೃಷ್ಟಿ ಮಾಡ್ತಾ ಹೋಗ್ತೇನೆ. ಅದರ ಜೊತೆಗೆ ಪ್ರಕೃತಿ ವಶಾತ್ ಅವಶ್ಯಂ, ಇದೆಲ್ಲ ಪರಾಧೀನವಾದದ್ದು, ಪ್ರಕೃತಿಗೆ ಅಧೀನವಾದದ್ದು. ಪ್ರಕೃತಿಗೆ ಅಧೀನವಾದ ಇದನ್ನ ನಾನು ಸೃಷ್ಟಿ ಮಾಡ್ತೇನೆ ಅಂದ್ರೆ ಎಲ್ಲವೂ ಪ್ರಕೃತಿಯ ಅಧೀನ, ಪ್ರಕೃತಿ ನನ್ನ ಅಧೀನ, ಎಲ್ಲವೂ ನನ್ನ ಅಧೀನ. ಹೀಗೆ ಪರಮಾತ್ಮನಿಗೆ ವಿಶಿಷ್ಟವಾದ ಸ್ವಾಮ್ಯ ಎಲ್ಲದರ ಮೇಲೆ ಉಂಟು. ಪ್ರಕೃತಿಯನ್ನು ಪ್ರತ್ಯೇಕ ಯಾತಕ್ಕೆ ಹೇಳ್ತಾನೆ ಅಂದರೆ ಪ್ರಕೃತಿಗೆ ಅಭಿಮಾನಿ ದೇವತೆ ಸಾಕ್ಷಾತ್ ಮಹಾಲಕ್ಷ್ಮಿ, ಉಳಿದ ಎಲ್ಲರ ಮೇಲೆ ಅವರು ಇದ್ರೆ ಅವರ ಮೇಲೆ ಭಗವಂತ ಇದ್ದಾನೆ. ಅದನ್ನೆಲ್ಲ ವಿಶ್ಲೇಷಣೆ ಮಾಡಿ ಹೇಳ್ತಾ ಇದ್ದಾನೆ. ಆಗ ಒಂದು ಸಂಶಯ ಬಂತು, ನಾವು ಸಣ್ಣ ಪುಟ್ಟ ಕೆಲಸ ಮಾಡಿನೇ ಕರ್ಮಲೇಪ ನಮಗಾಗುತ್ತೆ, ಒಂದು ಹಲಸರಣ್ಣ ಹೆಚ್ಚಿದ್ರೇನೆ ಕೈ ನೋಡೋದಾಗಲ್ಲ ಅವನಿಸಿದ್ದೀನಿ, ಅದು ತಿನ್ನೋದಕ್ಕಿಂತ ಅವನು ನೋಡಿದ್ರೆ ನಮಗೆ ಗಾಬರಿ ಆಗುತ್ತೆ, ಅಷ್ಟು ಮೈಯೆಲ್ಲ ಅಂತ ಮಾಡ್ಕೊಂಡ್ಬಿಟ್ಟಿರ್ತಾನೆ, ಬಟ್ಟೆಯೆಲ್ಲ ಕೊಳಕ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಸಾಮಾನ್ಯವಾಗಿ ಎಷ್ಟೋ ವಿಚಾರಗಳೊಳಗೆ ಎಷ್ಟೋ ಸರಿ ಕೆಲವು ಕೆಲಸಕ್ಕೆ ಹೇಳುತ್ತಾರೆ, ಮಾಡಿ ನೋಡಿದ್ಮೇಲೆ ಇನ್ನೊಮ್ಮೆ ನೀನು ಮಾಡಬೇಡ ಮಾರಾಯ ಅಂತ ಹೇಳಿದ್ದ. ಅವ್ನು ಮಾಡಿರೋ ರೀತಿ ನೋಡಿದ್ಮೇಲೆ ನೀನು ಮಾಡಬೇಕಾಗಿಲ್ಲ, ಎಷ್ಟು ಅಸಹ್ಯಪರ ಮಾಡಿಬಿಟ್ಟೆ ಅಂತ ಹೇಳಿಬಿಡುತ್ತ. ಇದು ಸಾಮಾನ್ಯ ಮನುಷ್ಯನ ಪದ್ಧತಿ. ಕೆಲಸ ಜಾಸ್ತಿ ಆಗ್ತಾ ಆಗ್ತಾ ಹೋದಂತೆ ಅದರ ಲೇಪ ಜಾಸ್ತಿ ಆಗಲಿ ಶುರುವಾಗ, ಕೆಲಸ ಜಾಸ್ತಿ ಆಗ್ತಂತೆ ಲೇಪ ಜಾಸ್ತಿ ಆಗತ್ತೆ. ಆದರೆ ಪರಮಾತ್ಮ ಇವತ್ತು ನಮ್ಮ ಲೋಕಕ್ಕೆ ಸಮಸ್ಯೆ ಇದೆ ನೋಡಿ, ಫ್ಯಾಕ್ಟ್ರಿಗಳಿಂದ ಕೊಳಕು ಬಿಡ್ತಾರಲ್ಲ, ನದಿಗಳು ಬಿಟ್ಟರೆ ನದಿ ಹಾಳಾಗಿ ಹೋಗುತ್ತೆ, ಅಲ್ಲೇ ಇಟ್ಕೊಳ್ಳೋದಿಲ್ಲ ನದಿ ಬಿಡೋದಿಲ್ಲ, ಎಷ್ಟು ಕಷ್ಟ ಇದೆ, ಶುದ್ಧಿ ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ. ಇದೆಲ್ಲ ಯೋಚನೆ ಮಾಡ್ತಾ ಹೋದರೆ ಆರಂಭಿಸೋದು ಒಂದು ಕಷ್ಟ, ಯಶಸ್ವಿ ಮುಗಿಸೋದು ಮತ್ತೊಂದು ಕಷ್ಟ. ಹಾಗಿದ್ರೆ ನಮಗೆ ಲೇಪ ಇದೆ ಎಂಬುದು ಗೊತ್ತಾಗ್ತಾನೆ ಇದೆ. ಲೇಪ ಇದೆ ಎಂಬುದು ಪ್ರತಿ ಕ್ಷಣದಲ್ಲೂ ಅನುಭವಕ್ಕೆ ಬರ್ತಾ ಇದೆ. ಚಿಕ್ಕ ಕೆಲಸ ಇರಬಹುದು, ದೊಡ್ಡ ಕೆಲಸ ಇರಬಹುದು, ಅದರ ಇನ್ವಾಲ್ವ್ಮೆಂಟ್ ಬರ್ತಾ ಬರ್ತಾ ಹೋದಂತೆ ನಮಗೆ ಅದರ ಪರಿಣಾಮ ಉಂಟಾಗಿ ಶುರುವಾಗುತ್ತೆ. ಸ್ವಲ್ಪ ದೂರ ನಡೀತಾನೆ ಆಯಾಸ ಆಗುತ್ತೆ, ಹೆಚ್ಚು ನಡೀತಾನೆ ಜಾಸ್ತಿ ಆಯಾಸ ಆಗುತ್ತೆ. ಈ ಲೋಕದಲ್ಲಿ ಕಂಡಿದ್ದೇವೆ. ಹಾಗಿದ್ರೆ ಪರಮಾತ್ಮನಿಗಾಗುತ್ತೆ ಅಂದ್ರೆ, ಪರಮಾತ್ಮ ನನಗೇನು ಆಗೋದಿಲ್ಲ ಅಂತ, ನನಗೇನು ಆಗೋದೇ ಇಲ್ಲ. ನಚಮಾಂ ತಾನೆ ಕರ್ಮಾಣಿ ನಿಬದ್ಧಂತಿ ಧನಂಜಯ, ಯಾವ ಕರ್ಮಗಳು ನನ್ನನ್ನು ಬಂಧಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಮಾತ್ಮ ಹೇಳಿ ಗಮನಿಸಬೇಕು ನಾವು. ಪರಮಾತ್ಮ ವಿಶ್ವವನ್ನೇ ನಾಶ ಮಾಡ್ತಾನೆ, ಜಗತ್ ಸಂಹಾರಕ ಪರಮಾತ್ಮ. ಒಂದೆರಡು ಒಬ್ಬಿಬ್ಬರು ಕೊಂದವನ್ನೇ ಆಜೀವ ಶಿಕ್ಷೆಗೆ ಹಾಕಿಬಿಡ್ತಾರೆ. ಪರಮಾತ್ಮನ ಎಂಥ ಲೇಪ ಇರಬೇಕಾಗಿತ್ತು? ಇಡೀ ವಿಶ್ವವನ್ನು ನಾಶ ಮಾಡ್ತಾನೆ ಪರಮಾತ್ಮ. ಸೃಷ್ಟಿನೋ ವಿಶ್ವವನ್ನು ಸೃಷ್ಟಿ ಮಾಡ್ತಾನೆ, ಎಲ್ಲವನ್ನು ರಕ್ಷಣೆ ಮಾಡ್ತಾನೆ. ಎಂಥ ಆಶ್ಚರ್ಯ ಇದು! ಇಷ್ಟು ಕೆಲಸಕ್ಕೆ ಲೇಪ ಎಷ್ಟಾಗಬಹುದಲ್ಲ ಅಂದರೆ ನನಗೇನೇನೂ ಲೇಪ ಆಗೋದಿಲ್ಲ ಅಂತ ಹೇಳಿ. ಸ್ವಲ್ಪ ಲೇಪ ಆಗೋದಿಲ್ಲ ಅಂದ್ರಲ್ಲ, ಸ್ವಲ್ಪ ಆಗುತ್ತೆ, ಹೆಚ್ಚಾಗೋದಿಲ್ಲ ಅಂದ್ರೆ ಪರವಾಗಿಲ್ಲ, ನನಗೇನೇನೂ ಆಗೋದಿಲ್ಲ. ಇದು ರಹಸ್ಯ ಇದು ಒಂದು. ನಮಗಾಗನಿಸುತ್ತೆ ಇಷ್ಟೆಲ್ಲವನ್ನು ಮಾಡಿ ಅವನು ಲೇಪ ಯಾತಕ್ಕಾಗೋದಿಲ್ಲ. ಆ ಕಾರಣ ಬಹಳ ಕುತೂಹಲದ ಒಂದು ಪ್ರಶ್ನೆ ಆಗುತ್ತೆ. ಅದು ಭಗವಂತ ಹೇಳ್ತಾನೆ, ಉದಾಸೀನ ವದಾಸೀನಂ ಅಸಕ್ತಂ ತೇಷು ತರ್ಮಸು. ನನಗೆ ಯಾತಕ್ಕೆ ಲೇಪ ಆಗೋದಿಲ್ಲ ಅಂದರೆ ನಾನು ಉದಾಸೀನಂತೆ ಇರ್ತೇನಲ್ಲ, ನನಗೆ ಲೇಪ ಆಗೋದಿಲ್ಲ. ಇದು ವೆರಿ ಇಂಪಾರ್ಟೆಂಟ್. ಉದಾಸೀನಂತೆ ಇರ್ತೇನೆ, ಅದಕ್ಕೆ ನನಗೆ ಲೇಪ ಆಗೋದಿಲ್ಲ. ಉದಾಸೀನಂತೆ ಇರೋದು ಅಂದ್ರೆ ಏನು? ಒಂದು ಕೆಲಸ ಆಗ್ತಿರಬೇಕಾದ್ರೆ ಅದರಿಂದ ಬರತಕ್ಕಂಥ ಫಲ ಇದೆಯಲ್ಲ, ಅದ್ರ ಬಗ್ಗೆ ಗಮನ ಕೊಟ್ಟರೆ ಪ್ರಶ್ನೆ ಬರೋದು. ಫಲದ ಬಗ್ಗೆ ಗಮನ ಇದ್ರೆ ಆಗ ಪ್ರಶ್ನೆ ಬರೋದು. ಫಲದ ಬಗ್ಗೆ ಗಮನ ಇಲ್ಲದೆ ಹೋದರೆ ನಮಗೆ ಯೋಚನೆ ಇಲ್ಲ. ಅದಕ್ಕೆ ಅನಿರೀಕ್ಷಿತವಾಗೋದು ಬೇರೆ, ನಿರೀಕ್ಷಿತ ವಿಫಲವಾಗೋದು ಬೇರೆ. ನಿರೀಕ್ಷೆ ನಮಗಿದ್ದಾಗ ಏನಾಗುತ್ತೆ? ಸಿಕ್ಕಾಗ ಖುಷಿ, ಸಿಕ್ಕದೆ ಹೋದಾಗ ದುಃಖ. ಆದರೆ ನಿರೀಕ್ಷಣೆ ಇಲ್ಲದೆ ಹೋದರೆ ನಮಗೆ ಸಮಸ್ಯೆನೇ ಇಲ್ಲ. ಇದು ನಮ್ಮ ದೋಷ. ಇದು ಪ್ರತಿಯೊಂದು ಕ್ಷಣದಲ್ಲೂ ಫಲದ ಅಪೇಕ್ಷೆಯನ್ನು ಮಾಡ್ತೇವಾದ್ದರಿಂದ ನಮಗೆ ಕರ್ಮದ ಫಲ ಬಲ ಶುರುವಾಗ, ಕರ್ಮದ ಫಲ ಅದರ ಲೇಪ ಶುರುವಾಗ. ಯಾರಿಗೆ ಅದರ ಬಗ್ಗೆ ಗಿಡದ ನ್ಯೂಟ್ರಲ್ ಆಗಿದ್ರೆ ಸಂಶಯನೇ ಇದೆ. ಯಾವುದೋ ಕ್ಲಾಸಲ್ಲಿ ಯಾವುದೋ ಮೇಷ್ಟು ಏನೋ ಮಾಡ್ತಾನೆ, ಕೆಲವರು ಜೋರಾಗ್ತಾರೆ, ಕೆಲವರು ಸುಮ್ಮನೆ ಕೂತಿರ್ತಾರೆ, ಇನ್ನೊಬ್ರು ಏನೋ ಮಾಡ್ತಾರೆ, ಒಬ್ಬ ನಿರ್ಲಿಪ್ತನ ಕೂತಿರ್ತಾರೆ. ಅವ್ರು ನಕ್ಕವರು ತಪ್ಪಾನ ಹತ್ರ ಗೆಟೌಟ್ ಅಂತ ಹೇಳ್ತಾನೆ. ಸರಿಯಾಗಿ ಹೇಳಿದ ನಗರ ಹೋದ್ರೆ ನೀನು ಗೆಟೌಟ್ ಅಂತ ಹೇಳ್ತಾನೆ. ಯಾಕೆ ನಡಲಿಲ್ಲ, ನೀನು ಒಳ್ಳೆ ಜೋಕ್ ಹೇಳಿದರೆ ಅಂತ ಕೇಳ್ತಾನೆ. ಸುಮ್ಸುನೆ ಯಾಕೆ ಹಾಕಿ ನೀನೀಗ ಅವನು ಕೇಳ್ತಾನೆ. ಸುಮ್ಮನೆ ಕೂತಾರೆ ಅಷ್ಟೇ ಮಾಡಾಗಿಲ್ಲ, ಅವನು ಏನ್ ಮಾಡ್ತಾನೆ ಅವನೀಗ ನಿರ್ಲಿಪ್ತ. ಯಾಕೆಂದ್ರೆ ಹೇಳ್ತಾನೆ, ಈಗ ಸಂಬಂಧಪಟ್ಟ ವಿಚಾರ ಅಲ್ಲ. ಅಲ್ಲೇನಾಯ್ತು, ಅವನಿಗೀಗ ಕುತೂಹಲ ಹುಟ್ಟಿತು. ಅವನಿಗೆ ಯಾತಕ್ಕೆಂತ ಕುತೂಹಲ ಹುಟ್ಟಿತು. ಸರಿಯಾದ ಕಾರಣ ಕೊಟ್ಟರೆ ಸಂತೋಷವಾಗುತ್ತೆ, ತಪ್ಪಾದ ಕಾರಣ ಕೊಟ್ಟರೆ ನ್ಯೂಟ್ರಲ್ ಆಗಿದ್ರೆ ಸಿಟ್ಟು ಬರುತ್ತೆ. ಆದರೆ ಪರಮಾತ್ಮವಂಥವನು ಪ್ರತಿಯೊಂದರ ಬಗ್ಗೆ ಪರಮಾತ್ಮ ತಟಸ್ಥನಾಗಿದ್ದಾನೆ, ತಟಸ್ಥನಾಗಿದ್ದಾನೆ ಮತ್ತು ಹೇಗಿರಬೇಕು ಹಾಗೇ ಇದ್ದಾನೆ. ನಮ್ಮ ಜೀವನದಲ್ಲೂ ಎಲ್ಲೆಲ್ಲಿ ಫಲವನ್ನು ಅಪೇಕ್ಷೆ ಪಟ್ಟಿರೋದಿಲ್ಲ, ನಮಗೆ ಲೇಪ ಆಗೋದೇ ಇಲ್ಲ. ಎಲ್ಲೆಲ್ಲಿ ಪಟ್ಟಿರ್ತೇವೆ ಅಲ್ಲಲ್ಲಿ ಲೇಪ ಆಗುತ್ತೆ ನಮಗೆ. ನಾವು ಅಪರೂಪಕ್ಕೊಮ್ಮೆ ಫಲ ಅಪೇಕ್ಷೆ ಪಡೆದೇ ಇರೋದುಂಟು. ಕೆಲವೊಮ್ಮೆ ತೀರ ರೇರಾಗಿ ನಾವೇನು ಮಾಡ್ತೇವೆ, ತುಂಬ ಊಟ ಆದಮೇಲೆ ಇನ್ಸದ್ದು ಹಾಕಿದ್ರೆ ಬೇಡ ಅಂತೇವೆ. ಆಗ ಆ ಸ್ಟೇಜಲ್ಲಿ ಬೇಡ ಅಂತೇಳಿ ಸಾಮಾನ್ಯವಾಗಿ ಒಂದು ಸ್ಟೇಜ್ ಬೇಡ ಅಂಬ ಸ್ಟೇಜ್ ಕೆಲವು ಕಡೆ ಇದೆ ನಮಗೆ. ಆ ಸ್ಟೇಜಲ್ಲಿ ನಮಗೆ ಯಾರೋ ಇದೋ ಪಕ್ಕ ನಮಗೆ ಹೊಟ್ಟೆ ತುಂಬೋಗಿದೆ, ನಮಗೆ ಏನು ತಿನ್ನ ಸ್ಥಿತಿಯಲ್ಲೇ ಇಲ್ಲ, ನಮಗೇನು ಹಾಕ್ತಾ ಪಕ್ಕದಲ್ಲೇ ಹಾಕ್ತಾನೆ, ನಮಗೆ ಸಿಟ್ಟು ಬರೋದಿಲ್ಲ. ಆಗ ಯಾಕೆ ನಮಗೆ ಬೇಕೇ ಇಲ್ಲ, ಯೋಚನೆ ಇಲ್ಲ, ಬೇಕಾದ್ರೆ ಹಾಕಿಬಿಟ್ಟು ಸಿಟ್ಟು ಬಂದ್ಬಿಡ. ನನಗೆ ಹಾಕಬೇಕಾಗಿತ್ತು ಅವನಿಗೆ ಯಾಕೆ ಹಾಕಿದ, ನನಗೆ ಎರಡು ಬೇಕಾಗಿತ್ತು ನನಗೆ ಒಂದಾಗ ಅವನಿಗೆ ಯಾಕೆ ಎರಡು ಹಾಕಿದ, ಯೋಚನೆ ಶುರುವಾಗ ಬೇಡ ಅಂದ್ರೆ ಪ್ರಶ್ನೆ ಬರೋದೇ ಇಲ್ಲ. ಇವತ್ತು ಆ ಬಗ್ಗೆ ನಮ್ಮ ನಾಟ್ ಇಂಟರೆಸ್ಟೆಡ್ ಅಂತ ಪ್ರಶ್ನೆ ಬಂದ್ರೆ ಸಮಸ್ಯೆ ಬರೋದೇ ಇಲ್ಲ. ಪರಮಾತ್ಮ ಉದಾಸೀನಂತೆ ಇರೋದ್ರಿಂದ ಅವನಿಗೆ ಯಾವ ಫಲದ ಲೇಪ ಇಲ್ಲ. ಇದನ್ನು ನಾವು ಅಭ್ಯಾಸ ಮಾಡಿಕೊಂಡ್ರೆ ನಮಗೆ ಲೇಪ ತಪ್ಪಿಸೋದು ಸುಲಭ ಆಗಿಬಿಡುತ್ತಾಗ. ಇನ್ವಾಲ್ವ್ಮೆಂಟ್ ತಪ್ಪಿಸ್ಕೊಳ್ಳೋದು ಭಾರಿ ಸುಲಭ. ಕೆಸರಲ್ಲಿ ಗಾಳಿ ಸಿಕ್ಕಾಕೊಳ್ಳುತ್ತೆ, ಮೇ ತಾರೋಡಿನ ಸಿಕ್ಕಾಕೊಳ್ಳೋದಿದೆ. ಈಗ ಲೇಪ ಇಲ್ಲ, ಅಲ್ಲಿ ಲೇಪ ಇದೆ, ಇಲ್ಲಿ ಲೇಪ ಇಲ್ಲ. ಎಲ್ಲೆಲ್ಲಿ ಲೇಪ ಇರುತ್ತೋ ಅಲ್ಲಿ ಪರಿಣಾಮ ಅನುಭವಿಸಬೇಕಾಗತ್ತೆ. ಲೇಪದ ಪ್ರಸಕ್ತಿನೇ ಇಲ್ಲಲ್ಲ, ಯೋಚನೆ ಯಾಕೆ ಮಾಡಬೇಕು? ಲೇಪಕ್ಕೆ ಕಾರಣ ಆಸಕ್ತಿ, ಲೇಪಕ್ಕೆ ಕಾರಣವಿಲ್ಲದಿರೋದು ಅನಾಸಕ್ತಿ. ಅದನ್ನು ಔದಾಸೀನ್ಯ ಅಂತ ಕರೆಯುತ್ತಾರೆ. ಉದಾಸೀನವದಾಸೀನಂ ಉದಾಸೀನವತ್ ಆಸೀನಂ ಅಸಕ್ತಂ ತೇಷು ಕರ್ಮಸು. ಆಯಾ ಕರ್ಮಗಳಲ್ಲಿ ನಾನು ಸಕ್ತನಾಗಿಲ್ಲ, ಉದಾಸೀನಂತೆ ಇದ್ದೇನೆ. ಆ ಪ್ರತಿಯೊಂದು ಕರ್ಮದಲ್ಲೂ ಹಾಗಿದ್ದೇನಾದ್ರಿಂದ ನನಗೆ ಯಾವ ಕರ್ಮದಲ್ಲೂ ಲೇಪ ಇಲ್ಲವೇ ಇಲ್ಲ. ಕೊಲೆಗಡಕ ನೀವು ಶಿಕ್ಷೆ ಕೊಡ್ತಾರೆ, ಆದರೆ ಹ್ಯಾಂಗ್ ಮಾಡ್ತಾನಲ್ಲ, ಅವನು ಶಿಕ್ಷೆ ಕೊಡೋದಿಲ್ಲ. ಶಿಕ್ಷೆ ಹೇಳಿಬಿಡ್ತಾರೆ, ಒಬ್ಬ ಕಡಕ ಕೊಂದು ಹಾಕಿಬಿಡ್ತಾನೋ, ಅವನು ಶಿಕ್ಷೆ ಕೊಡೋದಿಲ್ಲ. ಯಾತಕ್ಕೆ? ಅವನು ಫಲ ಕೊಡ್ತಾರೆ, ಬೇಕು ಇನಾಮ್ ಕೊಡ್ತಾರೆ, ಅವನು ಶಿಕ್ಷೆ ಕೊಡೋದಿಲ್ಲ. ಇಬ್ಬರು ಕೊಂದವರೇ, ಅವನೊಬ್ಬನ ಅವನ ಕೊಂದ, ಅವನು ಇವನು ಕೊಂದ, ಅಷ್ಟೇ. ಅವನು ಇವನು ಕೊಂದ, ಶಿಕ್ಷೆ ಕೊಟ್ಟ ನ್ಯಾಯಾಧೀಶನಿಗೂ ಲೇಪ ಇಲ್ಲ, ಹ್ಯಾಂಗ್ ಮಾಡಿದವನಿಗೂ ಲೇಪ ಇಲ್ಲ. ಯಾತಕ್ಕೆ? ಇವನು ನನ್ನ ಶತ್ರು, ಇವನು ನಾನು ಕೊಲ್ತೇನೆ ಅಂತ ಇಲ್ಲ. ಸರ್ಕಾರ ಇವನು ಕೊಲ್ಲಬೇಕು ಅಂತ ಹೇಳಿದೆ, ಕೊಲ್ಲೋದು ನನ್ನ ಅಪಾಯಿಂಟ್ಮೆಂಟ್ ಆಗಿರೋದೇ, ಅದಕ್ಕೆ ನಾನು ಕೊಲ್ತೇನೆ. ಕೊಟ್ಟು ಕೆಲಸ ಮುಗಿಸಿ ಹೊರಟು ಬಿಡ್ತಾನೆ, ಲೇಪನೇ ಇಲ್ಲ. ಅವನು ಹಾಗಲ್ಲ, ಮೊದಲು ಕೊಂದವನು ಏನ್ ಮಾಡಿರ್ತಾನೆ, ನಾನು ಏನೋ ಮಾಡಿರ್ತಾನೆ ಅವನು ಕೊಳ್ತೇನೆ. ಅಲ್ಲಿ ವೆಸ್ಟೇಜ್ ಇಂಟ್ರೆಸ್ಟ್ ಇದೆ, ಇಲ್ಲಿಲ್ಲ. ಎಲ್ಲೆಲ್ಲಿ ನಮಗೆ ಈ ಅನಾಸಕ್ತಿ ಬರುತ್ತೋ ಅಲ್ಲಿ ಕರ್ಮದ ಬಂಧನ ಇಲ್ಲ, ಎಲ್ಲೆಲ್ಲಿ ಆಸಕ್ತಿ ಬರುತ್ತೋ ಅಲ್ಲಿ ಕರ್ಮದ ಬಂಧನ ಇದೆ. ಅದಕ್ಕೆ ಪರಮಾತ್ಮ ಹೇಳಿದ, ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕರ್ತವ್ಯ ಕರ್ಮದಲ್ಲೇ ಅಧಿಕಾರ, ಫಲಗಳಲ್ಲಿ ಅಲ್ಲ. ಈ ಮಾತು ಎಷ್ಟು ವ್ಯಾಪಕವಾದ ಅರ್ಥ ಕೊಡ್ತಾ ಇದೆ. ನಾವು ಸುಖವಾಗಿರಬೇಕು ಅಂತಿದ್ರೆ ಫಲದ ಬಗ್ಗೆ ಅಪೇಕ್ಷೆ ಪಡಲಿಕ್ಕೆ ಹೋಗಬೇಡಿ. ಅಪೇಕ್ಷೆ ಪಟ್ಟಾಗ ನಿರಾಸೆ ಆಗೋದು ಬಹಳ ಸುಲಭವಾದದ್ದು. ಅಪೇಕ್ಷೆ ಪಟ್ಟರೆ ನಮಗೆ ದುಃಖ, ಇನ್ನೊಬ್ಬರಿಂದನೂ ನಮಗೆ ದುಃಖ. ಭಾಗವತ ಪುರಾಣದಲ್ಲಿ ಹೇಳ್ತಾರೆ, ಒಂದು ಪಕ್ಷಿ ಇತ್ತಂತೆ. ಆ ಪಕ್ಷಿ ಏನ್ ಮಾಡಿತು, ಒಂದು ಯಾವುದೋ ಒಂದು ಮಾಂಸ ತುಣುಕು ಸಿಕ್ತು ತಿನ್ನಲಿಕ್ಕೆ ಅಂತ ಹೋಯಿತು. ಆ ತೊತ್ತಿಗೆ ನೂರಾರಂತ ಪಕ್ಷಿಗಳು ಬಂತು, ಬೆಲೆ ಬಲಿಷ್ಠವಾದ ಪಕ್ಷಿಗಳು ಬಂತು. ಜೋರ ಹೊಡೆಬಿಟ್ಟು ಓಡಿಸಿಬಿಟ್ಟು ಆ ಕಡೆಗೆ, ಮೈಯೆಲ್ಲ ಗಾಯಿತು, ದೂರ ಹೋಗಿಬಿಡ್ತು. ಹೋಗ್ಲಕ್ಕೆ ಮತ್ತೆ ಹೊಡಿಲಕ್ಕೆ ಬರ್ತಾ ಇದೆ. ಕೊನೆ ತೀರ್ಮಾನ, ನನಗೆ ತಂಟೆನೆ ಬೇಡ ಅನ್ಕೊಂಡು ಸುಮ್ಮನೆ ಕೂತ್ಕೊಂಡ್ತು, ದೂರ ಕೂತ್ಕೊಂಡು. ತಂಟೆಗೆ ಯಾರೋ ಬರಲೇ ಇಲ್ಲ, ಅಲ್ಲ ಆ ಕಡೆ ಹೋಗ್ಬಿಟ್ಟು ಹೊಡಿಲಕ್ಕೆ ಯಾರೋ ಬರಲೇ ಇಲ್ಲ. ಇದನ್ನು ಅವಧೂತ ನೋಡಿದನಂತೆ, ಅಬ್ಬ ನನಗೆ ಅರ್ಥ ಆಯ್ತು. ಈಗ ಅದು ಆಸೆ ಪಟ್ಟಿದ್ದಕ್ಕೆ ಏಟು ಬಿತ್ತು, ದೂರ ಉಳಿದಿದ್ದಕ್ಕೆ ಅದಕ್ಕೆ ಏಟು ಬೀಳಲೇ ಇಲ್ಲ. ನಾವು ಹೀಗೆ ಪ್ರತಿಯೊಂದು ಫಲದಿಂದ, ಅದು ಮಾಂಸದ ಆಸೆ ಇತ್ತಲ್ಲ, ಹೋಯ್ತು ಪೆಟ್ಟು ಬಿತ್ತು, ಬಿಡ್ತು ಪೆಟ್ಟು ತಪ್ಪಿತ್ತು. ನಾವು ಈ ರೀತಿ ಆಸೆಯನ್ನು ಯಾವಾಗ ಗೆಲ್ತೇವೋ ಆಗ ನಮಗೆ ನಿರಾಸೆಯ ಪ್ರಶ್ನೆ ಇಲ್ಲ. ನಿರಾಸೆಯೇ ಒಂದು ಪೆಟ್ಟು, ಜೊತೆಗೆ ಇನ್ನೊಬ್ಬರಿಂದನೂ ಪೆಟ್ಟು. ಈ ದೃಷ್ಟಿಯಿಂದ ತಿಳ್ಕೊಂಡೇ ಅಂತ ಹೇಳುತ್ತಾರೆ. ಇದು ಭಗವಂತ ಹೇಳಿದ ಮಾತು. ಉದಾಸೀನ ವದಾಸೀನಂ ಅಸಕ್ತಂ ತೇಷು ಕರ್ಮಸು. ಆದ್ರಿಂದನೇ ನಮಾಂ ನಚಮಾಂ ತಾನಿ ಕರ್ಮಾಣಿ ನಿಬದ್ಧಂತಿ ಧನಂಜಯ. ಹಿಂದಿ ಮಾತನ್ನು ಪರಮಾತ್ಮ ಹೇಳಿದ್ದಾಗಲೇ, ಅರ್ಜುನ ನನಗೆ ಎಂದೂ ಕರ್ಮದ ಲೇಪ ಇಲ್ಲ. ನಾಲ್ಕನೇ ಅಧ್ಯಾಯದಲ್ಲಿ ಬಂದಿದೆ, ನಮಾಂ ಕರ್ಮಾಣಿ ನಿಂತಂತಿ ನಮೇ ಕರ್ಮಫಲೇ ಸ್ಪೃಹ ಅಂತ ಅಲ್ಲಿ ಹೇಳಿದ್ದಾನೆ. ನನ್ನ ಕರ್ಮಗಳ ಲೇಪ ಇಲ್ಲ, ಕರ್ಮಫಲದಲ್ಲಿ ಆಸೆ ಇಲ್ಲ ಆದ್ದರಿಂದ ಅಂತ ಹೇಳಿದ್ದ. ಕರ್ಮಫಲದಲ್ಲಿ ಆಸೆ ಇಲ್ಲ ಆದ್ದರಿಂದ ನನಗೆ ಹಾಗಿದೆ. ಆದರೆ ಆಸೆ ಇದ್ದವನಿಗೆ ಬಂಧನ ತಪ್ಪಿದ್ದಲ್ಲ. ಇದಕ್ಕೆ ವಿವರಣೆ, ಇನ್ನೊಂದು ವಿವರಣೆ ಬೇಕಲ್ಲಿ. ಪರಮಾತ್ಮನ ಉದಾಸೀನನಾಗಿದ್ದಾನೆ ಅಂತ ಹೇಳಿದಾಗ ಏನು ಸಮಸ್ಯೆ ಬರುತ್ತೆ? ಒಂಥರ ಇಂಡಿಫರೆಂಟ್ ಆಗಿದ್ದಾನೆ ಅಂತ ಅರ್ಥ ಬಂದ್ಬಿಡ. ಇಂಡಿಫರೆಂಟ್ ಆಗಿದ್ದಾನೆ, ಇಂಡಿಫರೆನ್ಸ್ ಎಂಬುದು ಅದೊಂದು ದೋಷನೇ. ಇಂಡಿಫರೆನ್ಸ್ ಎಂಬುದು ಒಂದು ಡಿಫೆಕ್ಟೇ. ಇವನು ತನ್ನ ಡ್ಯೂಟಿ ಬಗ್ಗೆ ಇಂಡಿಫರೆಂಟ್ ಆಗಿದ್ದಾನೆ ಅಂತ ಬರೆದ್ರೆ ಅವನು ಸರಿ ಇಲ್ಲ ಅಂತಾನೆ ಅರ್ಥ. ಪರಮಾತ್ಮ ಉದಾಸೀನನಾಗಿದ್ದಾನೆ, ಇಂಡಿಫರೆಂಟ್ ಆಗಿದ್ದಾನೆ ಅಂತ ಅರ್ಥ ಮಾಡಿಬಿಟ್ರೆ ಅದಕ್ಕೆ ಹೇಳ್ತಾರೆ ಅಲ್ಲ, ಪದ ಇಲ್ಲ, ಉದಾಸೀನವತ್ ಆಸೀನಂ. ಉದಾಸೀನನಾಗಿ ಪರಮಾತ್ಮ ಇಲ್ಲ, ಉದಾಸೀನನಂತೆ ಇದ್ದಾನೆ. ಇದು ಇಂಪಾರ್ಟೆಂಟ್. ಎಲ್ಲಿ ಆ ಉದಾಸೀನ 100% ಇರುತ್ತೋ ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲಿ ಪೂರ್ತಿ ಇರುತ್ತೋ ಅಲ್ಲಿ ಕೆಲಸ ಮಾಡಿ ದುಃಖ ಪಡಬೇಕಾಗುತ್ತೆ. ನಮ್ಗೆ ಎರಡು ಸ್ಟೇಜ್, ನಮಗೇನು ಆಸಕ್ತಿ ಇಲ್ಲೋ ನಾವು ಏನು ಮಾಡೋದೇ ಇಲ್ಲ, ತುಂಬಾ ಆಸಕ್ತಿ ಇದೆಯೋ ಮಾಡಿ ದುಃಖ ಪಡ್ತೇವೆ. ಏನು ಆಸಕ್ತಿ ಇಲ್ಲದೇನೂ ಇರಬಾರದು, ಕೆಲಸನೇ ಆಗೋದಿಲ್ಲ. ಆಸಕ್ತಿ ಇರಲೂಬಾರದು, ತಪ್ಪಾಗಿ ಕೆಲಸ ಆಗುತ್ತೆ. ಮತ್ತೆ ಹೇಗಿರಬೇಕು? ಕರ್ಮ ಮಾಡುವಲ್ಲಿ ಆಸಕ್ತಿ ಇರಬೇಕು ಹೊರತು ಅದರ ಫಲದಲ್ಲಿ ಆಸಕ್ತಿ ಇರಬಾರದು. ವೆರಿ ಇಂಪಾರ್ಟೆಂಟ್. ಕರ್ಮದಲ್ಲಿ ಆಸಕ್ತಿ ಇರಬೇಕು ಹೊರತು ಕರ್ಮದ ಫಲದಲ್ಲಿ ಆಸಕ್ತಿ ಇರಬಾರದು. ಎಷ್ಟು ಡಿಫರೆನ್ಸ್ ಇದೆ. ಕೆಲಸ ಚೆನ್ನಾಗಿ ಮಾಡ್ತಾನೆ, ಏನ್ ಕೊಟ್ಟರೆ ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಬರುತ್ತಾರೆ ಯಾರಿಗೂ ಕೊಡೋದಲ್ಲ ಬಿಡ್ರಿ, ಕೆಡಿಸ್ಬಿಡ್ತೇನೆ ಏನ್ ಮಾಡ್ಬೇಕಾಗ. ಅದು ತಪ್ಪು, ಅದು ವೃತ್ತಿಗೆ ಮಾಡ್ತಕ್ಕಂತ ಮೋಸ. ಈ ಮಾತನ್ನು ಯೋಚನೆ ಮಾಡಿದರೆ ಆ ಪದದ ಎಷ್ಟು ಸೂಕ್ಷ್ಮ ವಿಚಾರ ಇದೆ. ಇಲ್ಲಿ ಒಂದು ನೋಡಿದರೆ ಓವರ್ ಇನ್ವಾಲ್ವ್ಮೆಂಟ್, ಇನ್ನೊಂದು ಇಂಡಿಫರೆನ್ಸ್. ಎರಡನ್ನ ಬ್ಯಾಲೆನ್ಸ್ ಮಾಡಬೇಕು. ಎರಡು ತುಂಬಾ ಜನಕ್ಕೆ ಯಾವುದೋ ಬಗ್ಗೆ ಸಾಲಿ ಏನಾದ್ರೆ ಏನಂತ ನನಗಂತೆ ಹೋಯ್ತು, ಇಂಡಿಫರೆನ್ಸ್. ಇನ್ನೊಬ್ಬನು ವೆಸ್ಟೇಜ್ ಇಂಟ್ರೆಸ್ಟ್ ಇಂದ ಹಾಳು ಮಾಡಿಬಿಡ್ತಾನೆ. ಭಗವಂತ ಹೇಳುತ್ತಾನೆ ಎರಡೂ ಮಾಡಬಾರದು. ಉದಾಸೀನವತ್ ಆಸೀನ, ಉದಾಸೀನನಾಗಿರಬಾರದು, ಆಕ್ಟಿವ್ ಆಗೇ ಇರಬೇಕು. ಆದರೆ ಉದಾಸೀನನಂತೆ ಇರಬೇಕು. ಅದು ಕಾಂಟ್ರಡಿಕ್ಷನ್ ಆಗುತ್ತೆ ನೋಡೋದಕ್ಕೆ, ಕಾಂಟ್ರಡಿಕ್ಷನ್. ಉದಾಸೀನನಾಗಿದ್ರೂ ಸರಿ, ಆಗಲೇ ಹೋದ್ರೂ ಸರಿ, ಉದಾಸೀನಂತೆ ಇರೋದು ಅಂದ್ರೆ ಏನು? ಅದಕ್ಕೆ ಹೇಳ್ತಾರೆ ಕರ್ಮವನ್ನು ಸರಿಯಾಗಿ ಮಾಡೋದು, ಫಲವನ್ನು ಅಪೇಕ್ಷೆ ಪಡದೆ ಇರೋದು, ಅದೇ ಉದಾಸೀನಂತೆ ಇರೋದು ಅಂತ ಅರ್ಥ. ಉದಾಸೀನಂತೆ ಇರೋದು ಅಂತ ಹೇಳಿದ್ರೆ ಒಳ್ಳೆಯ ಅರ್ಥ. ಮಧ್ವಾಚಾರ್ಯ ಮಾತನ್ನು ಬರೀತಾರೆ. ಈ ಮಾತಿನಿಂದ ನಮಗೆ ಕೆಲಸದಲ್ಲಿ ಮೋಸ ಇಲ್ಲ, ಫಸ್ಟ್ ಕ್ಲಾಸ ಮಾಡ್ತಾನೆ. ಆದರೆ ಒಬ್ಬ ಡಾಕ್ಟರ್ ಇರ್ತಾರೆ, ಆಪರೇಷನ್ ಮಾಡ್ತಿರ್ತಾರೆ, ಯಾರೋ ಹೇಳ್ತಾರೆ ಏನ್ ಕೇಸ್ ಆಪರೇಷನ್ ಮಾಡ್ತಿದ್ದೀರಲ್ಲ, ಅವನು ಏನು ಕೊಡೋ ಸ್ಥಿತಿಯಲ್ಲಿ ಇಲ್ಲ, ಅವನು ಹೋಪ್ಲೆಸ್, ಭಾರಿ ಬಡವ ಅಂತ ಹೇಳಿಬಿಡ್ತಾರೆ. ಡಾಕ್ಟರ್ ಇದ್ದಕ್ಕಿದ್ದ ಹೌದಾ, ಮತ್ತೆ ಸೂಸು ಸೀರಿಯಸ್ನೆಸ್ ಆಗ್ಬೇಕು, ನನಗೆ ಏನೋ ಮಾಡಾಕ್ಬಿಟ್ರೆ. ಅವ್ನು ಹೇಳ್ತಾರೆ ಈ ದುಡ್ಡಿನ ಬಗ್ಗೆ ಮಾತಾಡಬೇಡ, ಈಗ ಇದು ಇಂಟ್ರೆಸ್ಟಿಂಗ್ ಕೇಸ್, ನಾನು ಸಾಲ್ವ್ ಮಾಡ್ತೇನೆ. ಇದು ಚಾಲೆಂಜ್ ಟು ಮೀ, ಚಾಲೆಂಜ್ ಸಾಲ್ವ್ ಮಾಡಿಬಿಡ್ತೇನೆ. ಅದು ಮಾಡ್ತಾನೆ, ದುಡ್ಡಿನ ಬಗ್ಗೆ ಯೋಚನೆ ಇಲ್ಲ. ಹೊಸ ಟೈಪ್ ಕೇಸ್ ಇದು, ಒಂದು ನಾನು ಮಾಡ್ತೇನೆ. ಅವ್ನು ಯಾವ್ದ್ರ ಬಗ್ಗೆ ಆಸಕ್ತಿ ಇದೆ, ಅದನ್ನು ವಾಸಿ ಮಾಡೋದ್ರಲ್ಲಿ ಟ್ರೀಟ್ ಅಂದ್ರೆ ಆಸಕ್ತಿ ಇದೆ, ಹಣಕಾಸಿನ ಬಗ್ಗೆ ಆಸಕ್ತಿ ಇಲ್ಲ, ಫಸ್ಟ್ ಕ್ಲಾಸ ಮಾಡ್ತಾನೆ. ಆದರೆ ಹಣಕ್ಕೋಸ್ಕರ ಮಾಡೋ ಏನ್ ಮಾಡ್ತಾರೆ, ಹಣ ತಂದಿಲ್ಲ ಹೋಗಿ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ನೋಡಿ, ಹಣಕ್ಕೂ ಅವನ ಕೆಲಸದ ಒಂದು ವಿಶಿಷ್ಟವಾದ ಯೋಗಕ್ಕೂ ಸಂಬಂಧ ತಪ್ಪಿಸಿಬಿಡುತ್ತೆ. ಆದರೆ ಫಲದ ಅಪೇಕ್ಷೆ ಏನೂ ಇಲ್ವಲ್ಲ. ದುಡ್ಡು ಬೇಡ, ನಿನ್ನ ಕೆಲಸನೂ ಬೇಡ, ಆಪರೇಷನ್ ನನಗೆ ದುಡ್ಡು ಕೊಡಬೇಡ, ನಾನು ಆಪರೇಷನ್ ಮಾಡೋದಿಲ್ಲ. ರೋಗಿ ಸತ್ತು ಹೋಗ್ತಾನೆ ಮತ್ತೆ, ಅದು ಉಪಯೋಗ ಇಲ್ಲ. ಮತ್ತು ಬ್ಯಾಲೆನ್ಸ್ ಮಾಡತಕ್ಕಂಥ ವೈಶಿಷ್ಟ್ಯ ಕರ್ಮಣ್ಯೇವಾಧಿಕಾರಸ್ಥೆ ಅಂತ ಪರಮಾತ್ಮ ಅದಕ್ಕೆ ಹೇಳಿದ. ಕರ್ತವ್ಯ ಕರ್ಮಗಳನ್ನು ಮಾಡೋ ಫಲಗಳಲ್ಲಿ ಆಸಕ್ತಿಯನ್ನು ಹೊಂದಬೇಡ. ನಾವೇನ್ ಮಾಡಿದ್ದೇವೆ ಈಗ ಉಲ್ಟಾ, ಕರ್ತವ್ಯ ಕರ್ಮಗಳನ್ನು ಮಾಡೋದೇ ಇಲ್ಲ, ಫಲಗಳು ಮಾತ್ರ ಫುಲ್ ಅಷ್ಟು ಬರಬೇಕಾದ್ರೆ 100% ಬರಬೇಕು. ಇದು ತೀರ ವಿರುದ್ಧವಾದಂಥ ಗತಿ. ಇದರಿಂದ ಪರ ಎಂದೂ ಮನುಷ್ಯ ದುಃಖ ಸುಖ ಪಡಲಿಕ್ಕೆ ಸಾಧ್ಯ ಇಲ್ಲ, ಬರೀ ದುಃಖವನ್ನೇ ಅನುಭವಿಸಬೇಕಾಗತ್ತೆ. ಉದಾಸೀನ ವದಾಸೀನಂ ಅಸಕ್ತಂ ತೇಷು ಕರ್ಮಸು ನಮಾ ನಚಮಾಂ ತಾನೇ ಕರ್ಮಾಣಿ ನಿಬದ್ಧಂತಿ ಧನಂಜಯ ಅಂತ ಹೇಳಿ ಇದೆಲ್ಲ ಎಲ್ಲರಿಗೂ ಅರ್ಥವಾಗೋದಿಲ್ಲ ಅಂತ ಹೇಳಿದ್ರೆ ಧನಂಜಯ ಅಂತ ಹೇಳ್ತಾರೆ. ಧನಂಜಯ, ನಿನಗೆ ಅರ್ಥ ಆಗತ್ತೆ ಇದೆಲ್ಲ ಕೂಡ, ಉಡುಗೊರೆಗೆ ಅರ್ಥ ಆಗದೆ ನಿನಗೆ ಅರ್ಥ ಆಗುತ್ತೆ. ಅದು ಹೇಗೆ ಅರ್ಥ ಆಗುತ್ತೆ ಸ್ವಲ್ಪ ಯೋಚನೆ ಮಾಡಬೇಕು. ಕೆಲ ಪದ ಹೇಳ್ತಾರೆ ನೋಡಿ, ಡಾಕ್ಟ್ರೆ ಹೀಗೆ ಮಾಡಿ ಅಂದ ತಕ್ಷಣ ಡಾಕ್ಟ್ರೆ ಹೀಗೆ ಮಾಡಿ ಅಂತ ಹೇಳಿದಾಗ ಅವನಿಗೆ ಅಪ್ಲೈ ಅರ್ಥ ಆಗುತ್ತೆ ಅಂತ ಅರ್ಥ ಆಯ್ತು. ಹುಡುಗರಿಗೆ ಅರ್ಥ ಆಗೋದಿಲ್ಲ, ನೀನು ಅದರಲ್ಲಿ ಇದ್ದೇ ಆದ್ರೆ ನಿನಗೆ ಅರ್ಥ ಆಗುತ್ತೆ. ಧನಂಜಯ, ನೀನು ಎಂಥವನು, ಅರ್ಜುನ ಎಂಥವನು ಅಂತ ನಮಗೆ ಅರ್ಥ ಆಗಬೇಕು. ಮಹಾಭಾರತ ಓದಿದಾಗ ವನಪರ್ವದಲ್ಲಿ ಬರುತ್ತೆ, ಅರ್ಜುನನ ಕಥೆ ಕೇಳಿದ್ರೆ ಬಹುಶಃ ಅವನು ಎಷ್ಟು ಎತ್ತರದ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಉರ್ವಶಿಯನ್ನು ಇಂದ್ರದೇವರು ಕಳಿಸಿಕೊಡ್ತಾರೆ, ಉರ್ವಶಿಯನ್ನು ಕಳಿಸಿಕೊಡ್ತಾರೆ. ಅರ್ಜುನ ಕೂತಿದ್ದಾನೆ, ಅವನು ಪ್ರತ್ಯೇಕವಾದಂಥ ನಿವಾಸದಲ್ಲಿ ಇದ್ದಾನೆ. ಉರ್ವಶಿ ಬರ್ತಾಳೆ, ಅರ್ಜುನಿಗೆ ಆಶ್ಚರ್ಯವೇ ಆಶ್ಚರ್ಯ. ಉರ್ವಶಿ ಬಂದು ಉಳಿದವರಿಗೆ ಆಶ್ಚರ್ಯ ಅಲ್ಲ, ಉಳಿದವರಿಗೆ ನೂರಾರು ಸಂಭ್ರಮದ ಕ್ಷಣ, ಅರ್ಜುನಿಗೆ ಸಂಭ್ರಮದ ಕ್ಷಣ ಅಲ್ಲ, ಆಶ್ಚರ್ಯ ಪಡ್ತಾರಮ್ಮ ನೀನು ಯಾಕೆ ಬಂದೆ ಅಂತ ಕೇಳ್ತಾರೆ. ಅರ್ಜುನ ನಾನು ಯಾಕೆ ಬಂದೆ ಅಂತ ಕೇಳಿದವರೇ ಇಲ್ಲ ಇವತ್ತರಿಗೂ ಅಂತ ಹೇಳ್ತಾರೆ. ನನ್ನ ಕೇಳಿದವರು ಇಲ್ಲಿ ಒಬ್ಬರೇ ಈ ಮಾತು ಕೇಳ್ತಿರೋದು. ನಾನು ಯಾಕೆ ಬಂದೆ, ನಿನ್ನ ಮೆಚ್ಚಿ ಬಂದಿದ್ದೇನೆ ಅಂತ ಹೇಳಿದ್ದೆ. ನಿನ್ನ ಮೆಚ್ಚಿ ಬಂದಿದ್ದೇನೆ, ಏನಂತ ಮೆಚ್ಚಿದ್ದೀಯಾ, ನನ್ನನ್ನು ಸ್ವೀಕಾರ ಮಾಡು ಅಂತ ಹೇಳ್ತಾರೆ. ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ, ನನಗೆ ಸಾಧ್ಯ ಇಲ್ಲ ಅದು. ಅರ್ಜುನ ನಾನು ಭಗವದ್ಗೀತೆಯಲ್ಲಿ ಬರುತ್ತೆ, ಎಷ್ಟು ಉರುವು ಅಪ್ಸರ್ಯರೇ ಆಕರ್ಷಕ ಅಂದ್ರೆ ಉರ್ವಶಿ ಅಂದ್ರೆ ಅಪ್ಸರ್ಯರಲ್ಲಿ ಅವಳು ಮಹಾ ರಾಣಿ ಇದ್ದಾಗ ಲೆಕ್ಕ. ನನ್ನನ್ನು ತ್ಯಾಗ ಮಾಡ್ತೀಯ ಯಾಕೆ ಅಂತ ಕೇಳಿ ಹೇಳ್ತಾರೆ. ಅಮ್ಮ ನೀನು ನನ್ನ ಕುಲದ ತಾಯಿ ಅಂತ ಅರ್ಜುನ ಹೇಳುತ್ತೆ. ನನ್ನ ಕುಲದ ತಾಯಿ, ಚಂದ್ರವಂಶ ಬೆಳೆದು ಬಂದಿದ್ದೆ ನಿನ್ನಿಂದ. ನಾನು ಚಂದ್ರವಂಶದ ಒಬ್ಬ ಪುತ್ರ, ಶಶಾಂಕ ಪುತ್ರ ರಹವತ್ ಪುರುರವಾಹ ತಸ್ಯಾಯುರಾಯೋ ನಹುಷೋಯ ಯಾತಿ. ಚಂದ್ರನ ಮಗ ಬುಧ, ಬುಧನ ಮಗ ಪುರುರವಸ್ಸು, ಅವನ ಮಗ ಆಯು. ಪುರುರವಸ್ಸಿಗೆ ಆಯು ಹೇಗೆ ಹುಟ್ಟಿದ, ನಿನ್ನಿಂದ ಹುಟ್ಟಿದ ಅಂತ ಹೇಳುತ್ತೆ. ಪುರುರವಸ್ಸು ಉರ್ವಶಿಯರ ಮಗನೇ ಆಯು. ನೀನು ನಮ್ಮ ಅಜ್ಜಿ 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 ಮುತ್ತಜ್ಜಿಯ ಪರಂಪರೆಯಲ್ಲಿ ಬರ್ತೀಯ, ನೀನು ನನಗೆ ಅತ್ಯಂತ ಪೂಜ್ಯಳು, ನಿನ್ನನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆಗ ಹೇಳ್ತಲ್ಲ ಅರ್ಜುನ ಹಾಗೆಲ್ಲ ಮಾಡಬೇಡ, ನನ್ನನ್ನು ಸ್ವೀಕಾರ ಮಾಡಲೇಬೇಕು. ನೀನು ಯಾವ ಕಾಲ ಸಂಬಂಧ ಇದೆಲ್ಲ, ನನಗೆ ಅದೆಲ್ಲ ಬೇಕಿಲ್ಲ ಅಂತ ಹೇಳ್ತಾರೆ. ನಿನಗೆ ಬೇಕಿಲ್ಲ, ನನಗೆ ಬೇಕು ಅಂತ ಹೇಳ್ತಾರೆ. ನನಗೆ ಬೇಕು. ಮಾತಾ ಕುಲ ಸೇತಿ ನಿರಾಕೃತ ಆಭೂ, ನಿನ್ನದಲ್ಲಿ ಆಚಾರ ಸಮಪ್ ಮಾಡ್ತಾರ. ನಮ್ಮ ವಂಶದ ತಾಯಿ ನೀನು, ನಿನ್ನನ್ನು ನಾನು ಪೂಜ್ಯಳನ್ನಾಗಿ ನೋಡ್ತೇನೆ ಹೊರತು ನನ್ನ ಪತ್ನಿಯಂತ ಸ್ವೀಕಾರ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತಾರೆ. ಆಗ ಅವಳು ಬಾಲಿಸಿಟ್ಟು ಬರುತ್ತೆ, ಏನೇನೋ ಪ್ರಲೋಭನೆ ಕೊಡ್ತಾಳೆ. ಆಗ ಅರ್ಜುನ ಕೊನೆ ಹೇಳ್ತಾನೆ, ಏನಾದರೂ ಮಾಡ ನಾನಂತೂ ಒಪ್ಪೋದಿಲ್ಲ. ಆಗ ಅರ್ಜುನನಿಗೆ ಅವಳು ಶಾಪ ಕೊಟ್ಟು ಬಿಡ್ತಾಳೆ, ಉರ್ವಶಿ ಶಾಪ ಕೊಡ್ತಾಳೆ. ಅರ್ಜುನ ನನ್ನನ್ನು ಹೀಗೆ ನಿರಾಶೆ ಮಾಡಿದ್ದಕ್ಕೋಸ್ಕರ ನೀನು ಷಂಡನಾಗು ಅಂತ ಹೇಳಿಲ್ಲ. ಉರ್ವಶಿ ಪುರುಷನಿಗೆ ಅದಕ್ಕಿಂತ ಒಂದು ದುಃಖದ ಸಂಗತಿ ಇಲ್ಲ. ಅರ್ಜುನ ರಾತ್ರಿ ಏನೇನು ಯೋಚನೆ ಮಾಡೋದಿಲ್ಲ, ಅಮ್ಮ ಶಾಪ ಕೊಟ್ಟಾಯ್ತಾರೆ ಇನ್ನಾರು ಹೋಗ್ತೀಯಾ ಬೇಗ ಅಂತ ಹೇಳ್ತಾರೆ. ಇನ್ನಾರು ಹೋಗ್ತೀಯಾ ನೋಡಿ ಅರ್ಜುನ ಹೇಗಿದ್ದಾರೆ. ಉದಾಸೀನ ವದಾಸೀನಂ ಅಸಕ್ತಂ ತೇಷು ಕರ್ಮಸ್, ನಾನು ಮಾತೃದೇವೋಭವ ಗೌರವಿಸಿಬಿಟ್ಟಿದ್ದೇನೆ, ಅದರಿಂದ ಏನಾಗುತ್ತೋ ನಾನು ತಲೆಕರಿಸಿಕೊಳ್ಳೋದಿಲ್ಲ. ನನ್ನ ಫಲ ಒಳ್ಳೇದು ಬಂದರೂ ಅಷ್ಟೇ, ಕೆಟ್ಟದ್ದು ಬಂದರೂ ಅಷ್ಟೇ, ನನ್ನ ಕೆಲಸ ನಾನು ಮಾಡಿದ್ದೇನೆ, ನಿನ್ನಕ್ಕೆ ಬೇಗ ಜಾಗ ಖಾಲಿ ಮಾಡು ಅಂತ ಹೇಳುತ್ತಾ ಅವಳಿಗೆ ಆಶ್ಚರ್ಯ ಆಗಿಬಿಡುತ್ತೆ. ಗುರುವಶಿ ಈ ಕೋಪದ ಸ್ಥಿತಿ ಬಂದಾಗ ಹೋಗಲಿ ಬಿಡು, ತೀರ ಬೇಜಾರು ಮಾಡ್ಕೊತಾಳೆ ಅನ್ಬೋದಿತ್ತು. ಇಲ್ಲ ಲೆಕ್ಕನೇ ಇಲ್ಲ, ನನ್ನ ವ್ರತ ನಾನು, ನಿನ್ನ ನಿನ್ನ ಒಪ್ಲಕ್ಕೆ ಸಾಧ್ಯವೇ ಇಲ್ಲ. ಈ ವಿಷಯ ಇಂದ್ರದೇವರು ಗೊತ್ತಾಯ್ತು, ತಕ್ಷಣ ಬರ್ತಾರೆ. ಅರ್ಜುನ ಏನ್ ನಡೀತು ಎಲ್ಲ ಹೇಳ್ತಾನೆ. ಹೌದು ಹೀಗಾಯ್ತೇನು, ಶಾಪ ಕೊಟ್ಟುಬಿಟ್ಲ ಅವಳು, ಯೋಚನೆ ಮಾಡಬೇಡ, ನೀವು ಶಾಪ ತಟ್ಟೋದೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ನೋಡಿದ್ರೆ ಅದು ಫಲ ಬಾಧೆ ಬರಲೇ ಇಲ್ಲ, ಶಾಪ ತಟ್ಟೋದೇ ಇಲ್ಲ.